बोध्याय राघवेन्द्राय सत्यधर्मरताय च भजतां कल्पवृक्षाय हनुमतां कामधेनवे नीलाकराच्युतानन्त लीलागोपालभारतान् विद्यापयोनिधीन् वन्दे ब्रह्म विद्यागुरुन् मम ब्रह्मचर्य हरिप्रीति सुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः वादराजपदद्वन्द्वालजासक्तमानसान् विश्वप्रियगुरोन् वन्दे मन्दोऽहं भीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां मृगप्रेमतीर्थं वन्दे चेष्टदं श्रीगुरुभ्यो नमः हरिः ॐ ॐ जन्माद्यस्यतोऽन्वयादिकरतश्चार्थेष्वभिज्ञस्पराट् तेने ब्रह्महृदायादिकवये मुह्यन्त्रियं सूरयः तेजो वादिमृदां यथा विनयो यद्वत्सर्गं रुषा नाम्ना स्वेन सदा निरप्रभोगं सत्यं परं धीमहि श्रीगुरुभ्यो नमः हरिः ॐ दशमस्कन्ध पूर्वार्ध मुगीतु उत्तरार्ध उळियितु ಕಂಸನ ಸಂಹಾರ ಆದ ಮೇಲೆ ಸಿಟ್ಟು ಬಂದದ್ದೇ ಜರಾಸಂಧನಿಗೆ. ಜರಾಸಂಧನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು, ಅಸ್ತಿ ಪ್ರಾಸ್ತಿ ಅಂತ. ಅವರಿಬ್ಬರನ್ನು ಕೂಡ ಕಂಸ ಬಲವಂತವಾಗಿ ಮದುವೆ ಆಗಿದ್ದ. ಅದಕ್ಕೆ ತನ್ನ ಅಳಿಯನನ್ನು ಕೊಂದ ಕೃಷ್ಣ ಎಂಬ ಸಿಟ್ಟು ಯಾರಿಗೆ? ಜರಾಸಂಧನಿಗೆ. ತನ್ನ ಮಕ್ಕಳು ಅಸ್ತಿ ಪ್ರಾಸ್ತಿ, ಅವರ ಗಂಡ ಅಂತ. ಆದ್ದರಿಂದ ಕಂಸನನ್ನು ಕೊಂದದ್ದಕ್ಕೆ ಅಳಿಯನನ್ನು ಕೊಂದ ಅಂತ ಜರಾಸಂಧನಿಗೆ ಸಿಟ್ಟು. ಆದ್ದರಿಂದ ಈ ಕೃಷ್ಣನ ಮೇಲೆ ಅನೇಕ ಸಲ ದಾಳಿಗೆ ಬಂದ. ಎಷ್ಟು ಸಲ ದಾಳಿಗೆ ಬಂದ ಅಂದ್ರೆ 17 ಸಲ ಪ್ರಧಾನವಾಗಿ ದಾಳಿಗೆ ಬಂದ, ನಂತರ 21 ಸಲ ಅಂತ ಮತ್ತೆ ಹೇಳ್ತಾರೆ. ಅದರಲ್ಲಿ ಒಂದೊಂದು ಸಲ ಬಂದಾಗ್ಲೂ ಕೂಡ 10, 15, 20 ಅಕ್ಷೋಹಿಣಿ ಸೈನ್ಯವನ್ನು ಕರ್ಕೊಂಡು ಬರ್ತಾ ಇದ್ದ. ಇಡೀ ಭಾರತ ಯುದ್ಧ ವರ್ಣನೆ ಮಾಡಿದ್ದೇ 18 ಅಕ್ಷೋಹಿಣಿ ಸೈನ್ಯ. ಆದ್ರೆ ಇವನು ಪ್ರತಿ ಸಲ 15-20 ಅಕ್ಷೋಹಿಣಿ ಸೈನ್ಯ ಕರ್ಕೊಂಡು ಬರ್ತಾ. ರಾಮಕೃಷ್ಣ ಇಬ್ಬರೇ ಸೇರಿಕೊಂಡು ಇಡೀ ಅಕ್ಷೋಹಿಣಿಯನ್ನು ಸಂಪೂರ್ಣ ಸಂಹಾರ ಮಾಡಿ ಅವರನ್ನು ಬಿಟ್ಟುಕೊಡ್ತಾ ಇದ್ರು, ಮತ್ತು ಹೋಗಿ ಎಲ್ಲರನ್ನು ಕರ್ಕೊಂಡು ಬರ್ತಾ ಇದ್ದ. ಆ ರೀತಿ ಸೇವಾ ಮಾಡಿದ ಅಂತ ಹೇಳ್ಬೋದು. ಕೃಷ್ಣ ಇದ್ದ ಕಡೆಗೆ ಎಲ್ಲರನ್ನ ಕರ್ಕೊಂಡು ಬಂದು ಹೊಡೆಸಿ ಹೋಗ್ತಾ ಇದ್ದ. ಆ ರೀತಿಯಲ್ಲಿ ಜರಾಸಂಧ ತುಂಬಾ ಸಲ ತೊಂದರೆ ಕೊಟ್ಟ. ಈ ವಿಷಯಗಳೆಲ್ಲ ಭಾಗವತದಲ್ಲಿ ಬರ್ತಾ ಇದೆ. ನಂತರ ಕೃಷ್ಣ ಆಲೋಚನೆ ಮಾಡ್ತಾನೆ, ಉದ್ಧವನ ಕೇಳ್ತಾ ಇದ್ದಾನೆ, ಉದ್ಧವ ಜರಾಸಂಧನ ಕಾಟ ಜಾಸ್ತಿ ಆಗಿದೆ, ಏನ್ ಮಾಡೋಣ? ಉದ್ಧವ ಹೇಳಿದ, ಬೇರೊಂದು ಪಟ್ಟಣ ನಿರ್ವಹಣೆ ಮಾಡೋಣ. ಸಮುದ್ರ ಮಧ್ಯ ಆಗಲಿ, ಅಂದರೆ ಆಗಿಂದಾಗಲೇ ವಿಶ್ವಕರ್ಮನ ಕರೆಸಿ ಸಮುದ್ರ ಮಧ್ಯೆ ದ್ವಾರಕಾ ಪಟ್ಟಣ ನಿರ್ಮಾಣ. ರಾತ್ರೋ ರಾತ್ರಿ ಎಲ್ಲರನ್ನೂ ಕೂಡ ಅಲ್ಲಿ ಕಳಿಸಿದ್ರು. ಗರುಡನ ಮೇಲೆ ಎಲ್ಲಾ ಮಥುರಾಪುರ ವಾಸ್ತು ಅವರ ಸಾಮಾನು ಎಲ್ಲಾ ಸೇರಿಕೊಂಡು ಗರುಡದೇವರ ಆ ಪಕ್ಷದಲ್ಲಿ ಒಂಚೂರು ಭಾಗ ಇತ್ತಂತೆ. ಏನೂ ಇಲ್ಲ ಪಾಪ, ಅವರ ಪಕ್ಷದ ಮುಂದೆ ಹೋದ್ರು ಎಲ್ಲರನ್ನ ರಾತ್ರೋ ರಾತ್ರಿ ಎಲ್ಲ ಶಿಫ್ಟಿಂಗ್ ಆಗೋಗ್ಬಿಡ್ತು. ಮಥುರಾ ಪಟ್ಟಣ ಇಡೀ ಖಾಲಿ ಇತ್ತ. ಜರಾಸಂಧ ಬರ್ತಾ ಬರ್ತಾ ಬಾಣಾಸುರನ ಹತ್ರ ಹೋಗ್ತಾ ಇದ್ದಾನೆ. ಈ ಸಲ ಏನಾದ್ರೂ ಕೃಷ್ಣನ ತೊಂದರೆ ಕೊಡಬೇಕು ಅಂತ ಬಾಣಾಸುರ ಹೇಳಿದ, ಕೃಷ್ಣನ ಬಾಣದ ಪಕ್ಷ ನನಗಿದೆ ಅಲ್ಲ ಅಂದ. ಅದಕ್ಕೆ ನನ್ನ ಮಂತ್ರಿಗಳಿದ್ದಾರೆ, ಕುಭಾಂಡ ಕೂಪಕರ್ಣ ಅಂತ, ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸೈನ್ಯ ಕೊಡ್ತೇನೆ. ಕರ್ಕೊಂಡು ಬಂದ ನಂತರ ಮಧ್ಯದಲ್ಲಿ ಕಾಲಯವನ ಸಿಕ್ತ. ನಾನು ಕೃಷ್ಣನ ಬರ್ತಾ ಇದ್ದೇನೆ ಬಾ, ಎಲ್ಲರೂ ಸೇರಿಕೊಂಡು ಬಂದ್ರು. ಇಂಥ ಕಾಲಕ್ಕೆ ನಾರದರು ಕಾಲಯವನಿಗೆ ದರ್ಶ ಕೊಟ್ಟು ಕೃಷ್ಣ ಪರಿಚಯ ಪಟ್ಟಣ ಕೃಷ್ಣ ಯಾಕೆ ಕಾಣದೆ ಕಾಲಯವನ ಮಾತ್ರ ಕಾಣುವುದು ನೋಡಿ, ಓ ಕೃಷ್ಣನೇ ಮಲಗಿದ, ಯಾರೋ ಅಂದುಕೊಂಡು ಸುಮ್ಮನೆ ಇರ್ತೇನೆ ಅಂದುಕೊಂಡಿದ್ದಾನೆ. ಅದರಿಂದ 7 ಕಾಲಿ ಒದ್ದ ಒತ್ತಡ ಮುಚ್ಚಿಕೊಂಡು ಬೇಕು ಅಂದ್ರೆ ನಿದ್ದೆ ಮಾಡ್ಬೇಕು ದೇವರು, ಅದಕ್ಕೆ ಚೂರು ತೂಪಡಿಸುವಂತೆ ಮಾಡಿದ್ದಾನೆ ದೇವರು. ಮಲಗಿದ ಅಂದುಕೊಂಡು ದೇವರಿಗೆ ಹೃದಯ ಕಿರೀಟ ತೆಗೆದ, ಗೊತ್ತಿಲ್ಲದೆ ಅಂತ ಈತ ಭಾವನೆ ತೆಗೆದು. ನಾ ತೆಗೆದ ಹೊತ್ತುಕೊಂಡು ಹೋಗುವಾಗ ನಾ ತೆಗೆದು ಅಂತ, ಅಯ್ಯೋ ಇದು ಬರಬಾರದು ಅಂತ ಕೃಷ್ಣ ಗರುಡನ ಕಳಿಸ್ತಾ ಇದ್ದಾರೆ. ಗರುಡ ದೇವರು ಅವರನ್ನ ಚೂರು ಬಡದಂತೆ ಮಾಡಿ ಆ ಕಿರೀಟವನ್ನು ತಂದು ಬಿಡ್ತಾ ಇದ್ದಾರೆ. ಇಲ್ಲಿ ಬಲಿ ಮಹಾರಾಜ ಕಿರೀಟ ಕದ್ದದ್ದು ಯಾಕೆ ಅಂದ್ರೆ, ತನಗಿಟ್ಟುಕೊಳ್ಳಿಕ್ಕಲ್ಲ, ಮನೆ ಮುಂದೆ ವಾಮನ ಇದ್ದಾನೆ, ವಾಮನಗಿಡ್ಲಿಕ್ಕೆ. ಬಲಿ ಮಹಾರಾಜ ಮಹಾಜ್ಞಾನಿ ಇವರು, ಆದರೆ ಅದು ದೇವರಿಗಿಡ್ಲಿಕ್ಕಾದ್ರೂ ಕದು ತಗೋಬೇಕು ಅಂದ್ರೆ ದೇವರು ಅನುಕೂಲ ಮಾಡಿಕೊಟ್ಟ, ಹೋಗ್ಲಿ ಬಿಡಪ್ಪ, ನನಗೆ ಇಡ್ಲಿಕ್ಕೆ ಕದು ಹೋಗ್ತೀಯ, ನನ್ನ ಹತ್ರ ಕದು ತಗೊಂಡು ಹೋಗ್ತೀಯ, ಆಯ್ತು ಅಂತ ಹೇಳಿ ಕೃಷ್ಣ. ಬಹಳ ವಿಶೇಷ ಭಗವಂತನದು. ಸರಿ, ಗರುಡ ದೇವರು ಬರ್ತಾ ಆ ಕಿರೀಟವನ್ನ ತಂದು ನೋಡುತ್ತಾರೆ. ಗೋಮಂತ ಪರ್ವತದ ಮೇಲೆ ಕೃಷ್ಣ ವಿಹಾರ ಮಾಡುತ್ತಾ ಇದ್ದಾನೆ. ಸರಿಯಾದ ಹೊತ್ತಿಗೆ ಬಂದು ಆ ಕಿರೀಟವನ್ನ ದೇವರಿಗಿಟ್ಟರೆ ದೇವರಿಗೆ ಸರಿಯಾಯಿತು ಅಂದ್ರು. ಏನು ಮಾಡಿದ್ದು ಗರುಡ ದೇವರು? ಕೃಷ್ಣನ ಸೇವೆ. ಏನು ಸೇವೆ? ಆತನ ಕಿರೀಟವೇ ಆತನಿಗಿಟ್ಟದ್ದು. ಹೇಳುತ್ತಾರೆ, ದೇವರಿಗೆ ಆಭರಣ, ದೇವರ ಆಯುಧ ಎಲ್ಲ ದೇವರೇ ಅಂತ ತೋಳಿಕೊಡುವುದರ ಉದ್ದೇಶ ಇತ್ತು. ಜನರಿಗೆ ಜ್ಞಾನ ಕೊಡುವುದು ಇದರ ಉದ್ದೇಶ ಇತ್ತು. ಜನರಿಗೆ ಭಗವಂತನ ಜ್ಞಾನ ಕೊಟ್ಟರೆ ಭಗವಂತನ ಸೇವಾ. ಅದರಿಂದ ಅಲ್ಲಿ ನಮಗೆ ಸಂಶಯವಿರುತ್ತೆ, ಅದೇನು ಭಗವಂತನ ಸೇವಾ? ಏನಿದೆ ಅದರಲ್ಲಿ ಅಂದರೆ, ದೊಡ್ಡ ಕಿರೀಟ, ಅನಂತ ಸೇನಾ ಕಿರೀಟ ಇದೆ, ದೊಡ್ಡದಿದೆ. ಮತ್ತೊಂದು ಉಡುಪಿ ಕೃಷ್ಣನಿಗಿಟ್ಟರೆ ಮುಳುಗಿ ಹೋಗ್ತಾನೆ, ಸರಿಯಾಗಲ್ಲ, ಕತ್ತರಿಸಬೇಕು ಅದನ್ನ. ಇಲ್ಲ, ಆದರ ಜಾಂಬೂನದ ಬಂಗಾರದ್ದು ಆ ಬಂಗಾರದ ಕಿರೀಟ ಅಂದ್ರೂ ಅದಕ್ಕಾದ್ರೂ ವಿಶ್ವಕರ್ಮ ಕತ್ತರಿಸಿ ಹಾಕ್ಬೇಕು. ವಿಶ್ವಕರ್ಮ ಕತ್ತರಿ ಹಾಕ್ಬೇಕು, ಅದಕ್ಕೆ ದೇವತೆಗಳಿಗೆಲ್ಲ ಕತ್ತರಿಸಿ ಸರಿಯಾಗಿ ಮಾಡ್ತಾನೆ ಅದನ್ನ. ಆದರೆ ದೇವರ ಕಿರೀಟ ಯಾವುದೂ ಇಲ್ಲದೆ ಸರಿ ಹೋಯ್ತಲ್ಲ, ಹೇಗೆ ಅಂದರೆ, ದೇವರೇ ದೇವರ ಕಿರೀಟ. ಆದ್ದರಿಂದ ಎಲ್ಲ ಮೀನಿನ ರೂಪ ದೇವರದ್ದು, ಮೀನುಗಳಿಂದ ತಯಾರಾದ ಕಿರೀಟ, ಕದಲುವ ಮೀನುಗಳು, ಕದಲುವ ಮೀನುಗಳಿಂದ ತಯಾರಾದ ಅದ್ಭುತ ಕಿರೀಟ. ಅದು ಬೇಕಾದ ದೊಡ್ಡದಾಗುತ್ತೆ ಮೀನು, ಚಿಕ್ಕದೂ ಆಗುತ್ತೆ. ಆ ಮೀನುಗಳು ಚಿಕ್ಕದಾಗಿದಾಗ ಕಿರೀಟ ಚಿಕ್ಕದಾಗುತ್ತೆ, ಮೀನುಗಳು ದೊಡ್ಡದಾಗಿದಾಗ ದೊಡ್ಡ ಕಿರೀಟ ಆಗುತ್ತೆ. ಎಷ್ಟು ಬೇಕಾದ್ರೂ ಬೇಕಾದ ಆಗುತ್ತೆ. ಆ ರೀತಿಯಲ್ಲಿ ತನ್ನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ ಎಂಬುದನ್ನು ತೋರಿಕೊಟ್ಟ. ಈ ರೀತಿಯಾಗಿ ಗರುಡ ದೇವರು ಬಂದು, ಸ್ವಾಮಿ ನನಗೊಂದು ಚೂರು ಸೇವೆಗೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡು ಹೊರಟು ಹೋಗ್ತಾ ಇದ್ದಾರೆ. ಇತ್ತ ಆ ಹೋಗಿದ್ದು ಗೋಮಂತ ಪರ್ವತಕ್ಕೆ, ಮತ್ತು ಈಗ ಕೃಷ್ಣ ಜರಾಸಂಧಾದಿಗಳು ಬಂದಿದ್ರೆ ಅವರೆಲ್ಲರನ್ನ ಮುಂದಿಟ್ಟುಕೊಂಡು ಕೃಷ್ಣ ತಾನು ಓಡಿ ಹೋಗ್ತಾ ಇದ್ದಾನೆ. ಎಲ್ಲಿಗೆ? ಗೋಮಂತ ಪರ್ವತಕ್ಕೆ. ಬಲರಾಮನ ಜೊತೆಗೆ ಓಡಿ ಹೋಗ್ತಾ ಇದ್ದಾನೆ. ಆಗ ಎಲ್ಲರೂ ಕೃಷ್ಣ ಸಿಕ್ಕ ಅಂತ ಸಂತೋಷದಿಂದ ಬರ್ತಾ ಇದ್ದಾರೆ. ಆದರೆ ಕೃಷ್ಣ ಯಾಕೆ ಓಡಿಸಿದ್ದು ಅಂದ್ರೆ, ಅರ್ಧ ಸೈನ್ಯ ಆ ಓಡೋದ್ರಲ್ಲಿ ಸತ್ತೋಗಿತ್ತು. ಕೃಷ್ಣ ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೆ ಅಂದ್ರೆ, ಅವ್ರು ತಿಂಡಿ ತಿಂಡಿಗೂ ಸಮಯ ಇಲ್ಲ, ಓಡ್ತಾ ಇದ್ದಾರೆ, ಹಾಗೆ ಸತ್ತು ಹೋದ್ರು. ಹಾಗೆ ಗೋಮಂತ ಪರ್ವತ ಏರಿದ ಕೃಷ್ಣ, ಏರಿ ಯಾರಿಗೂ ಕಾಣಲಿಲ್ಲ. ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ, ಕೊನೆಗೆ ಜನಾಕಂದ ಹೇಳಿದ, ಇಲ್ಲ ಈ ಬೆಟ್ಟಕ್ಕೆ ಬೆಂಕಿ ಹಚ್ಚಿಬಿಡಿ ಎಂದು. ಎಷ್ಟು ತುಪ್ಪ ಬೇಕು, ಎಷ್ಟು ಎಣ್ಣೆ ಬೇಕು, ಹಾಕಿ ಹಚ್ಚಿದ್ರು, ಅದರಲ್ಲೇ ಅದು ಸತ್ತು ಹೋದ್ರು. ಇನ್ನು ಸ್ವಲ್ಪ ಉಳಿದ್ರು. ಆಗ ಕೃಷ್ಣ ಮೇಲಿಂದ ಹಾರಿ ಎಲ್ಲರನ್ನ ಸಂಹಾರ ಮಾಡಿ ಜರಾಸಂಧನನ್ನು ಬಿಟ್ಟು ಸಂಹಾರ ಮಾಡಿ ಕಳಿಸ್ಕೊಡ್ತಾ ಇದ್ದಾನೆ. ಇಷ್ಟು ರೀತಿ ಒಂದು ಕಡೆ ವರ್ಣನೆ ಮಾಡಿ ಇನ್ನೊಂದು ಕಡೆ ಕೃಷ್ಣನಿಗೆ ಪತ್ರ ಬರ್ತಾ ಇದೆ. ಕೃಷ್ಣ, ನರಕಾಸುರನ ಕಾಟ ಜಾಸ್ತಿ ಆಗಿದೆ, ಸಂಹಾರ ಮಾಡು ಅಂತ ಇಂದ್ರ ದೇವರು ಪತ್ರ ಕಳಿಸ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೋಗ್ಬಿಟ್ಟು ಹೊರಟಾಗ ಹೊರಟವಳೆ ಸತ್ಯಭಾಮ. ಪ್ರತಿ ಸಲ ಯುದ್ಧಕ್ಕೆ ಹೋಗ್ಲಿಲ್ಲ ಆಕೆ, ಕೃಷ್ಣ ಹೊರಟಾಗಲ್ಲ, ಈ ಸಲ ಮಾತ್ರ ಹೊರಟದ್ದು. ಇಲ್ಲ, ಸ್ವಾಮಿ ಹೊರಡಿಸಿದ್ದು, ಒಳಗಿದ್ದ ಸ್ವಾಮಿ ಪ್ರೇರಣೆ ಮಾಡಿದ. ಸರಿ, ಹೊರಟು ಹೊರಟಾಗ ನರಕಾಸುರನ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಮೂರಾಸುರ ಸಂಹಾರ, ನಂತರ ನರಕಾಸುರನ ಹತ್ರ ಬರ್ತಾ ಇದ್ದಾರೆ. ನರಕಾಸುರನನ್ನ ಸಂಹಾರ ಮಾಡ್ಲಿಕ್ಕೆ ಹೋದಾಗ ಯುದ್ಧ ನಡೆಯಿತು, ಕೃಷ್ಣನಿಗೆ ಬಾಣದಿಂದ ಪೆಟ್ಟು ಹೊಡೆದಂತೆ ಆಯಿತು, ತಿನ್ನಲಿಲ್ಲ, ಬಿದ್ದಂತೆ ಮಾಡಿದ. ಇದಕ್ಕೆ ಸತ್ಯಭಾಮೆ ಸಿಟ್ಟಿನಿಂದ ಬಾಣ ಪ್ರಯೋಗ ಮಾಡಿದ ಕೂಡಲೇ ಸತ್ತು ಹೋದ, ಯಾಕೆ ತಾಯಿ ಅಲ್ಲ ಭೂದೇವಿ, ಅದರಿಂದ ಸತ್ತು ಹೋದ. ನಂತರ ನರಕಾಸುರ ಕದ್ದು ತಂದಂತಹ ಕುಂಡಲಗಳು, ಅದಿತಿ ದೇವಿ ಕುಂಡಲಗಳನ್ನ ಕೃಷ್ಣ ತೆಗೆದುಕೊಂಡು ಹೋಗಿ ಸ್ವರ್ಗದಲ್ಲಿ ಸಮರ್ಪಣೆ ಮಾಡಿ, ನಂತರ ಇಂದ್ರ ಶಚಿಯರಿಗೆ ಚೂರು ಗರ್ವ ಬಂದಿತ್ತು, ಅದು ಪರಿಹಾರ ಮಾಡಲಿಕ್ಕಾಗಿ ಪಾರಿಜಾತ ವೃಕ್ಷವನ್ನ ಹಾಗೆ ತರ್ತಾ ಇದ್ದಾರೆ. ಎಲ್ಲರೂ ಕೇಳುತ್ತಾರೆ ನಂದನ ವನದಲ್ಲಿ ದೇವತೆಗಳೆಲ್ಲ, ಇದೇನು ಇಂದ್ರನ ಪರ್ಮಿಷನ್ ಇಲ್ಲದೆ ತಗೊಂಡು ಹೋಗ್ತಾ ಇದ್ದೀರಲ್ಲ, ಬೇಕಾಗಿಲ್ಲ ನಮ್ಮದೇ ಇದು, ನಾವು ತಗೊಂಡು ಹೋಗ್ತೀವಿ ಅಂತ ಹೋಗ್ತಾ ಇದ್ದಾರೆ. ಚೂರು ಅಜ್ಞಾನ ಹೊತ್ತು ಆ ಯುದ್ಧಕ್ಕೆ ಬಂದದ್ದು, ನಂತರ ಗೊತ್ತಾಯಿತು, ಎಲ್ಲ ಸೋತ ಮೇಲೆ ದೇವ ಅಂತ ಗೊತ್ತಾಯಿತು. ನಮಸ್ಕಾರ ಮಾಡಿ ಅಯ್ಯ ಪಾರಿಜಾತ ವೃಕ್ಷ ತಗೊಂಡು ಹೋಗುವುದು ಅಂದ್ರೆ, ಆಗ ಸತ್ಯಭಾಮೆ ಹೇಳುತ್ತಾಳೆ, ಪಾರಿಜಾತ ವೃಕ್ಷ ಯಾಕಯ್ಯ ಇಂದ್ರ ಬೇಡುವುದೆಲ್ಲರೂ, ಬೇಡಿದ್ದೆಲ್ಲ ಕೊಡುತ್ತೆ ಅಂತ, ಬೇಡಿದ್ದೆಲ್ಲ ಕೊಡುತ್ತೆ ಅಂತ ಪಾರಿಜಾತ ವೃಕ್ಷ ಬೇಡೋದು. ಆದರೆ ಆ ಪಾರಿಜಾತ ವೃಕ್ಷ ಕೊಡುತ್ತಾ ಅದರೊಳಗೆ ನನ್ನ ಸ್ವಾಮಿ ನಿಂತು ಕೊಡ್ತಾನ, ಇವನೇ ತಾನೇ ಪಾರಿಜಾತ ವೃಕ್ಷದಲ್ಲಿ ಆ ಹೆಸರಿಟ್ಟುಕೊಂಡು ಕೊಡೋದು, ಮತ್ತೆ ಇವನನ್ನೇ ಪಕ್ಕಕ್ಕೆ ಇಟ್ಕೊಂಡು ಗಿಡ ಅವೆಲ್ಲ ನನಗೆ ಯಾಕೆ ಬೇಕಾಗಿಲ್ಲ, ಅಹಂಕಾರ ಬಂದಿತ್ತು ಶಚಿ ದೇವಿಗೆ, ಅದಕ್ಕೆ ನಾನು ಕತ್ತರಿಸಲಿಕ್ಕೆ ತಗೊಂಡು ಹೋಗಿದೆ ಅಷ್ಟೇ ಹೊರತು ಬೇಕಾಗಿಲ್ಲ ಅಂದು. ಬಹಳ ಜನಕ್ಕೆ ಏನು ಅಂದ್ರೆ ಸತ್ಯಭಾಮಕ್ಕೆ ಪಾರಿಜಾತ ವೃಕ್ಷದ ಮೇಲೆ ಬಹಳ ಅಪೇಕ್ಷೆ ಬಂದಿತ್ತು, ತಗೊಂಡು ಬಂದು ಅಂತ ತಪ್ಪು ತಿಳುವಳಿಕೆ ಅದು. ಇನ್ನ ಕೆಲವರಿಗೆ ರುಕ್ಮಿಣಿ ದೇವಿ ಜಾಸ್ತಿ, ಸತ್ಯಭಾಮೆ ಕಡಿಮೆ ಅಂತ ಹೇಳಿ, ಏನು ಬಹಳ ಸಿಟ್ಟು ಗಂಡನನ್ನೇ ಜಗಳಾಡ್ತಾಳೆ ಗಂಡನ್ ಸರಿ, ಗಂಡನನ್ನೇ ಕಾಲಿಂದ ಒದ್ದು ಹೋಗಿ ಕಾಲು ಒತ್ತುವಾಗ ಕಿರೀಟಕ್ಕೆ ಕಾಲು ತಗಲಿದ್ರೆ ಕಿರೀಟವೇ ಬಿದ್ದು ಹೋಯಿತು, ಇವೆಲ್ಲ ಬರುತ್ತೆ. ಬಂದಾಗ ಅಯ್ಯೋ ಸತ್ಯಭಾಮೆ ಬಹಳ ಇದಪ್ಪ ರುಕ್ಮಿಣಿ ಬಹಳ ಬೆಸ್ಟ್ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ತಾರೆ. ಹೇಗೆ ದೇವರ ರೂಪಗಳ ಮಧ್ಯೆ ಭೇದವನ್ನು ನೆನೆಸಿದರೆ ಸಮಸ್ಯೆಗೆ ಹೋಗ್ತೇವೋ, ಹಾಗೆ ರುಕ್ಮಿಣಿ ದೇವಿ ಲಕ್ಷ್ಮೀ ದೇವಿಯ ರೂಪಗಳ ಮಧ್ಯೆ ನಾವು ಭೇದವನ್ನು ನೆನೆಸಬಾರದು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ನರಕಾಸುರನ ಸಂಹಾರ ಮಾಡಿ ನಂತರ ವಿಶೇಷವಾಗಿರ್ತಕ್ಕಂಥ ಆ ಪಾರಿಜಾತ ವೃಕ್ಷವನ್ನು ಸಂಪಾದನೆ ಮಾಡಿಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಆ ಪಾರಿಜಾತ ವೃಕ್ಷ ತರುವಾಗ ಕೃಷ್ಣನ ವರ್ಣನೆ ಮಾಡ್ತಾರೆ ಭದ್ರಾಯ ಅಂದ್ರೆ ತತ್ರನೇ ವರ್ಣನೆ ಮಾಡ್ತಾರೆ. ಸ್ವಲ್ಪ ದೇವರ ಬಣ್ಣವನ್ನ ಚಿಂತನೆ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳಿ. ಹೇಗೆ ಅಂದ್ರೆ ಕೃಷ್ಣ ನೀಲಿ ಬಣ್ಣ, ಹುಟ್ಟದ್ದು ಹಳದಿ ಪೀತಾಂಬರ, ಮೈ ತುಂಬಾ ಹಳದಿ ಬಂಗಾರದ ಆಭರಣಗಳು, ಆದ ತೊಡೆ ಮೇಲೆ ಬಂಗಾರದ ಬಣ್ಣ ಸತ್ಯಭಾಮೆ, ಆಕೆ ಹುಟ್ಟದ್ದು ನೀಲಿ ಬಣ್ಣದ ಪೀತಾಂಬರ, ಆಕೆ ತೊಟ್ಟದ್ದು ರತ್ನಗಳ ಆಭರಣ ಅಂದ್ರೆ ಕೆಂಪು ರತ್ನಗಳ ಆಭರಣಗಳು, ಎಲ್ಲ ಆಪೋಸಿಟ್ ಕಾಂಬಿನೇಷನ್ ಅಲ್ಲದೆ ಅಂದ್ರೆ ಮ್ಯಾಚಿಂಗ್ ಅಂತ ಹೇಳ್ತಾರಲ್ಲ, ಇಬ್ಬರು ಅಂತದ್ದೇ ಹಾಕೊಂಡಿದ್ದಾರೆ. ನಂತರ ಕೂತದ್ದು ಬಣ್ಣ ಬಣ್ಣದ ಗರುಡನ ಮೇಲೆ, ಹಿಂದೆ ಇದ್ದದ್ದು ಅಪರೂಪದ ಪಾರಿಜಾತ ವೃಕ್ಷ, ಅದರಲ್ಲೆಲ್ಲ ವಜ್ರ ಹವಳ ಎಲ್ಲ ತುಂಬಿದೆ. ಈಗ ಹೇಳ್ತಾ ಇದ್ದಾರೆ ದೇವರ ಕಾಂತಿ ನೀಲಿ ಕಾಂತಿ ಆಕೆ ಮೇಲೆ ಬಿದ್ದು ಬಂಗಾರದ ಬಣ್ಣ ಆ ಕಾಂತಿಗೆ ಮಿಶ್ರ ಆಗಿ, ನೀಲಿ ಬಂಗಾರದ ಬಣ್ಣ ಮತ್ತು ಆಕೆಯ ಆಭರಣ ಕೆಂಪು ಅದಕ್ಕೆ ಮಿಶ್ರ ಆಗಿ, ಆ ಬಣ್ಣವೆಲ್ಲ ಗರುಡನ ಮೇಲೆ ಬಿದ್ದು ಗರುಡ ದೇವರ ನಾನಾ ಬಣ್ಣಗಳಿಂದ ಮಿಶ್ರ ಆಗಿ, ಅದು ಹಿಂದಿನ ಪಾರಿಜಾತ ವೃಕ್ಷದ ಮೇಲೆ ಬಿದ್ದು ಅದು ವಿಶೇಷವಾಗಿ ಇಡೀ ಜಗತ್ತೆಲ್ಲ ಪ್ರಕಾಶ ಮಾಡುತ್ತಾ ಇದೆ. ಸುತ್ತ ಒಂದು ಚುಕ್ಕೆ ಕಾಂತಿ ಇಲ್ಲ. ಸದ್ದತ್ತರು ಸದ್ದತ್ತರು ಅಮಾವಾಸ್ಯೆ ತತ್ತರು, ನರಕಾಸುರನ ಸಂಹಾರ ಮಾಡಿದ್ದು ಅಮಾವಾಸ್ಯ ದಿವಸ ಕಗ್ಗತ್ತರು. ಕೃಷ್ಣ ಮಾತ್ರ ಅಷ್ಟು ಬೆಳಕಿಂದ ಬರ್ತಾ ಇದ್ದ, ನಾನು ಆ ಆಕಾಶದಲ್ಲಿ ಬರ್ತಾ ಇದ್ರೆ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನೋಡಿದವರೆಲ್ಲ ಮಧುರ ಇದು ಅದಕ್ಕೆ ಹೇಳ್ತಾರೆ, ನಮ್ಗೆ ಸಬ್ಜೆಕ್ಟೇ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಬಹಳ ಚೆನ್ನಾಗಿ ಬಂದು ಆ ಶಂಖಧ್ವನಿಯ ಮಾಡಿದಾಗ ಎಲ್ಲರೂ ಕೃಷ್ಣನನ್ನ ಎದುರುಗೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಆ ರೂಪವನ್ನ ಸ್ಮರಿಸಬೇಕಂತೆ. ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯ ಸಹಿತಂ ಒಂದೇ ಇಷ್ಟ ಕಾಮ್ಯಾರ್ಥ ಸಿದ್ಧಯೇ ಅಂತ ಹೇಳುತ್ತಾರೆ. ಅವನ ಎಲ್ಲಾ ರೂಪಗಳು ಎಲ್ಲ ಕೊಡುತ್ತೆ ನೋಡಿ, ಒಂದೊಂದು ಒಂದೊಂದು ಇಷ್ಟಾರ್ಥ ಕೊಡುವಂತದ್ದು. ನಂತರ ಕೃಷ್ಣನಿಗೆ ಇನ್ನೊಂದು ಪತ್ರ ಬರ್ತಾ ಇದೆ. ಯಾರಿಂದ ಅಂದರೆ ಜರಾಸಂಧ ಯಾರನ್ನ ಕಟ್ಟಿ ಹಾಕಿದ್ನೋ ರಾಜರನ್ನೆಲ್ಲ, ಎಲ್ಲರನ್ನ ಕಟ್ಟಿ ಹಾಕಿ ಅವರಿಗೆ ನೀರು ಅನ್ನ ಕೊಡದೆ ರುದ್ರದೇವರ ಯಾಗ ಮಾಡಿ ಬಲಿ ಕೊಡಬೇಕು ಅಂತಿದ್ದ. ಅದಕ್ಕಾಗಿ ಉದ್ಧವ ಹೇಳುತ್ತಾನೆ, ಆ ಪತ್ರ ತುಂಬಾ ಚೆನ್ನಾಗಿರುತ್ತೆ ಭಾಗವತದಲ್ಲಿ, ಬಹಳ ಚೆನ್ನಾಗಿರುತ್ತೆ ಸ್ವಾಮಿ, ಇಷ್ಟು ಕಾಲ ನಾವು ಯುದ್ಧ ರಾಜ್ಯ ಅಂತ ಅಹಂಕಾರದಿಂದ ಬೀಗಿದ್ವಯ್ಯ, ಜರಾಸಂಧ ಒಳ್ಳೆ ಕೆಲಸ ಮಾಡಿದ್ದ, ಎಲ್ಲರಿಗೂ ಪೆಟ್ಟು ಕೊಟ್ಟು ಒಳಗೆ ಹಾಕಿದ್ದಾನೆ, ಈಗ ಬುದ್ಧಿ ಬಂದಿದೆ, ಇನ್ನ ಬದುಕಿದಷ್ಟು ಕಾಲ ಆದರೂ ನಿನ್ನ ಸ್ಮರಣೆ ಮಾಡ್ತಾ ಇರಬೇಕು ಅಂತ ನಮ್ಮ ಆಸೆ ಸ್ವಾಮಿ ಕಳಸಯ್ಯ ಅಂತ ಹೇಳಿದಾಗ ಕೃಷ್ಣ ಉದ್ಧವನನ್ನು ಕೇಳಿದರೆ ಉದ್ಧವ ಹೇಳುತ್ತಾನೆ, ಕೃಷ್ಣ ಜರಾಸಂಧ ಜೀವನ ಸುತ್ತು, ಅದಕ್ಕೆ ರಾಜಸೂಯ ಯಾಗ ಮಾಡಿಸಿ ಅವನ ಕೊಲಿಸಬೇಕು, ಅದಕ್ಕಾಗಿ ರಾಜಸೂಯ ಯಾಗ, ಕೇವಲ ಜರಾಸಂಧ ಸಂಹಾರಕ್ಕಾಗಿ ರಾಜಸೂಯ ಯಾಗ ನಡೆದದ್ದು. ಇತ್ತ ದುರ್ಯೋಧನಿಗೆ ಹೊಟ್ಟೆ ಉರಿ ಬರಲಿಕ್ಕೂ ರಾಜಸೂಯ ಯಾಗ ನಡೆಯಿತು. ನಂತರ ಭೀಮನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅರ್ಜುನನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ, ಹೋದದ್ದೇ ಬ್ರಾಹ್ಮಣ ವೇಷದಲ್ಲಿ, ಸಿದ್ಧನ ಭಾಗದಿಂದ ಹೋದರು, ಹೋಗಿ ಮೂರು ನಗಾರಿ ಇತ್ತಲ್ಲಿ, ಎಂಥ ನಗಾರಿ ಗೊತ್ತು ಅಂದ್ರೆ ಆ ನಗಾರಿ ಬಾರಿಸಿದರೆ ಅದು ಎಷ್ಟರವರೆಗೆ ಶಬ್ದ ಕೇಳುತ್ತೆ ಅಷ್ಟರವರೆಗೆ ಇರ್ತಕ್ಕಂತಹ ಎಲ್ಲಾ ಜನಗಳಿಗೂ ಬಾಯಾರಿಕೆ ಇರಲ್ಲ, ಹಸಿವೆ ಇರಲ್ಲ. ಒಬ್ಬ ರಾಕ್ಷಸ ತಪಸ್ಸು ಮಾಡಿದ್ದ, ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿ ನನ್ನ ಕಂಠನಾಳಗಳು ಅದರಿಂದ ಶಬ್ದ ಎಷ್ಟರವರೆಗೆ ಬರುತ್ತೋ ಅಷ್ಟುವರೆಗೆ ಇರತಕ್ಕಂತಹ ಜನಗಳಿಗೆ ಬಾಯಾರಿಕೆ ಹಸಿವೆ ಇರಬಾರದು ಅಂತ ಕೇಳಿಕೊಂಡಿದ್ದ. ಒಳ್ಳೆವ. ಆದರೆ ಜರಾಸಂಧ ಅವನನ್ನು ಕೊಂದು ಆ ಕಂಠನಾಳ ತಂದು ಅದರಿಂದ ನಗಾರಿ ಬಾರಿಸಿ ಅದರಿಂದ ತನ್ನ ರಾಜ್ಯದಲ್ಲಿ ಯಾರಿಗೂ ಹಸಿವೆ ಇಲ್ಲದಂತೆ ಮಾಡಿದ್ದ. ಭೀಮಸೇನ ದೇವರು ನೀನೇ ಇರಲ್ಲ ನಗಾರಿ ಯಾಕೆ ಅಂತ ಅದನ್ನೆಲ್ಲ ಸಂಹಾರ ತೆಗೆದುಬಿಟ್ಟು ಬರ್ತಾ ಇದ್ದಾರೆ. ಅರ್ಧರಾತ್ರಿ ತನ್ನ ಪುರದಲ್ಲಿ ಅಂತಃಪುರದಲ್ಲಿ ಪ್ರವೇಶ ಮಾಡಿದಂತಹ ಬ್ರಾಹ್ಮಣರಂತೆ ಇರುವ ಇವರು ನೋಡುತ್ತಾನೆ, ಕೇಳುತ್ತಾನೆ, ಏನು ಬೇಕು ಬ್ರಾಹ್ಮಣರು ನಿಮ್ಮ? ಆದರೆ ಬ್ರಾಹ್ಮಣ ಅಲ್ಲ ನಿಮ್ಮ ಮುಖ, ನಂತರ ಆ ಭುಜ ಎರಡು ನೋಡುತ್ತಾ ಇದ್ದರೆ ನೀವು ಬ್ರಾಹ್ಮಣ ಅಂತ ಗೊತ್ತಾಗ್ತಾ ಇದೆ, ಆದರೂ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದೀರಾ, ಅದಕ್ಕೆ ಗೌರವ ಕೊಡ್ತಾ ಇದ್ದೇನೆ, ಯಾರು ನೀವು ಹೇಳಿ ಏನು ಬೇಕು? ಕೃಷ್ಣ ಹೇಳುತ್ತಾನೆ, ಸರಿಯಾಗಿ ಹೇಳಿದ್ದೀರಾ ಸಂಧ, ನಾವು ಬ್ರಾಹ್ಮಣರಲ್ಲ, ನೋಡು ನಾನು ಕೃಷ್ಣ, ಇವ ಭೀಮ, ಅರ್ಜುನ, ಏನು ಬೇಕು ಯುದ್ಧ ಭಿಕ್ಷೆ ಕೊಡು. ಸರಿ, ಯಾರು ದಿವಸ ಮಾಡಲಿ, ನಿನ್ನಿಷ್ಟ ಅಂದರೆ. ಆಗ ಅಂದ ಅರ್ಜುನ ಚಿಕ್ಕವ, ಅವನ್ ಸರಿ ಯುದ್ಧ ಮಾಡಿದ್ರು ನನಗೆ ಅಪಕೀರ್ತಿ. ಅರ್ಜುನ, ಏ ನಾನು ಮಾಡ್ತೀನಿ ಅಂದಿಲ್ಲ, ಸುಮ್ಮನೆ ಬಿಟ್ಟ, ಏನಾಗುತ್ತೋ ಏನೋ ಅಂತ ಕಾರ ಚೋರಿ ಇತ್ತು, ಅದಕ್ಕೆ ಕೃಷ್ಣ ಕರ್ತರಿಸಿ ಕರ್ಕೊಂಡು ಬಂದಿದ್ದ. ನಂತರ ಕೃಷ್ಣ ನೀನು ಗೊಲ್ಲ, ನಿನ್ ಸರಿ ಯುದ್ಧ ಮಾಡಿ, ಯಾಕೆ ತುಂಬಾ ಸಲ ಏಟು ತಿಂದಿದ್ದ, ಅದಕ್ಕೆ ನೀನ ಸರಿ ಬೇಡ, ಅದಕ್ಕೆ ಭೀಮನ ಸರಿ ಸೋತು ಹೋದ್ರು ಕೂಡ ಕೀರ್ತಿ ಬರುತ್ತೆ, ನಾನು ಯುದ್ಧ ಮಾಡ್ತಾ ಹೊರಟ. ಭೀಮಸೇನ ಹೇಳುತ್ತಾರೆ, ಪಶುಮೀವಯ್ಯ, ಪಶುವಿನ ಕೊಂದಂತೆ ಕೊಂದು ಕೃಷ್ಣನಿಗೆ ಪ್ರತ್ಯಕ್ಷ ಯಜ್ಞದಲ್ಲಿ ಆಹುತಾ ಇದ್ದಾರೆ. ಆ ರೀತಿಯಲ್ಲಿ ಜರಾಸಂಧನ ಸಂಹಾರ ಮಾಡಿಸಿ ಆ ರಾಜಸೂಯಾಗದಲ್ಲಿ ಹೊಟ್ಟೆ ಉಳಿ ಬರುವಂತೆ ಮಾಡಿದ್ದೇ ದುರ್ಯೋಧನನಿ. ಈ ರೀತಿಯಾಗಿ ಕೃಷ್ಣ ಜರಾಸಂಧನ ಸಂಹಾರ ಮುಗಿಸಿದ ಘಟ್ಟ ಅಲ್ಲಿಗೆ ನಿಲ್ಲುವಾಗ ಮತ್ತು ಅಷ್ಟರೊಳಗೆ ನಮ್ಮ ಬಲರಾಮದೇವರು, ನಾನು ಚೂರು ಬೃಂದಾವನಕ್ಕೆ ಹೋಗಿ ಬರುತ್ತೇನೆ, ಬಹಳ ದಿವಸ ಆಯ್ತು ಹೋಗಿ ಅಂತ ಹೊರಡ್ತಾರೆ. ಹೊರಟಾಗ ಅಲ್ಲಿ ತುಂಬಾ ಎಲ್ಲ ಕಸ್ತ್ರೀಯರು ಗೋಪರು ಎಲ್ಲರ ಜೊತೆ ಆಟ ಆಡುತ್ತಾ, ಹಿಂದಿನ ಆಟದಂತೆ ಎಲ್ಲರ ತಮಾಷೆಯಾಗಿರುತ್ತ ಅಲ್ಲಿ ಹೋಗಿದಾಗ ದೂರದಲ್ಲಿ ನೋಡ್ತಾರೆ, ನನಗೆ ಇಲ್ಲಿ ಬರಬೇಕು, ನೀನು ಸ್ನಾನ ಮಾಡ್ತೇನೆ ಅಂತ ಹೇಳ್ತಾರೆ. ಯಮುನಾದಿ ಇರುತ್ತಾರೆ, ನಾ ಬಂದಿಲ್ಲ, ಅದಕ್ಕೆ ನೇಗಲು ಹಾಕಿ ಸೆಳೆದ್ರೆ ಬಂದು ಅಪ್ಪಿನ್ಬೇಕು, ಇಲ್ಲಿ ಬಂದ್ರೆ ಸಾಕು ಸ್ನಾನ ಮಾಡ್ತೇನೆ ಅಲ್ಲ ಸ್ನಾನ ಮಾಡಿ ಆಗ ಹೇಳ್ತಾರೆ ಭಾಗವತ, ಈಗಲೂ ಕೂಡ ಯಮುನಾ ನದಿ ಈಗ ಹರಿದು ಹೋಗ್ತಾ ಇದೆ ಬೃಂದಾವನದಲ್ಲಿ ಅಂತ ತಿಳಿಸಿಕೊಡ್ತಾರೆ. ನಂತರ ದ್ವಿವಿಧ, ಅದರಲ್ಲಿ ದ್ವಿವಿಧ ಉಳಿದಿದ್ದ ಅಂದ್ರೆ ಅಶ್ವಿನಿ ದೇವತೆಗಳೇ ಅಂದ್ರೆ ಕೋತಿಗಳಾಗಿ ಬಂದಿದ್ರು, ಕಪಿಗಳಾಗಿ ಬಂದು ತ್ರೇತಾಯು ಹಾಗೆ ಉಳ್ಕೊಂಡಿದ್ರು. ಆದರೆ ಕಂಸನ ಜೊತೆ ಅವರಿಗೆ ಸಖ್ಯ ಆಗಿತ್ತು, ಜರಾಸಂಧನು ಸಖ್ಯ ಆಗಿತ್ತು. ಇವರಿಬ್ಬರಿಗೆ ಕೊಟ್ಟ ಅಂತ ಕೃಷ್ಣನ ಮೇಲೆ ತುಂಬಾ ಸಿಟ್ಟಿನಿಂದ ದ್ವಾರಕಾ ಪಟ್ಟಣದ ಮೇಲೆ ಬೊಗಸೆಗಳಿಂದ ನೀರು ಚೆಲ್ತಾ ಇದ್ರಂತೆ. ಅಲ್ಲ, ಬೊಗಸೆಯನ್ನು ಚೆಲ್ಲಿದ್ರೆ ಏನಾಗುತ್ತೆ ಅಂದ್ರೆ, ಅವ್ರು ಎಷ್ಟು ದೊಡ್ಡವರು ಅಂದ್ರೆ ಒಂದು ಬೊಗಸೆಯಿಂದ ಚೆಲ್ಲಿದ್ರೆ ನಮ್ಮ ಇಡೀ ಬೆಂಗಳೂರು ಕೊಚ್ಕೊಂಡು ಹೋಗುತ್ತೆ, ಅಷ್ಟು ದೊಡ್ಡ ಬೊಗಸೆ ಅವರು, ಅಂಥ ದೊಡ್ಡ ಕಪಿಗಳು. ಆ ರೀತಿ ತೊಂದರೆ ಕೊಡತಕ್ಕಂಥವ್ರು ಬಂದರೆ ಬಲರಾಮ ದೇವರನ್ನು ನೋಡಿ ಅಸಡ್ಡೆ ಚರ್ಯ ಮಾಡುತ್ತಾರೆ, ಆಗ ಕೊಂದೇ ಬಿಡುತ್ತಾರೆ ಅವರನ್ನ. ನಂತರ ಬರುವಾಗ ಸಾಂಬ ಲಕ್ಷಣಾದೇವಿಯನ್ನ, ದುರ್ಯೋಧನ ಮಗಳು ಲಕ್ಷಣಾದೇವಿಯನ್ನ ಅಪಹಾರ ಮಾಡಿ ಬರ್ತಾ ಇರ್ತಾರೆ. ಅದನ್ನು ಕಟ್ಟಿ ಹಾಕ್ತಾರೆ. ಅದಕ್ಕೆ ಇವರು ಹೋಗ್ತಾರೆ, ಉಪವನದಲ್ಲಿ ಇಳಿದು ಹೊರಗಿನ ವನದಲ್ಲಿ ಇಳ್ಕೊಂಡು ನಾನು ಬಂದಿದ್ದೇನೆ, ಸಾಂಬರನ್ನು ಬಿಡಬೇಕು ಅಂತ ಹೇಳಿದ್ರೆ ಅವರೆಲ್ಲ ಬಂದು ನಾವು ಬಿಡಲ್ಲ ಅಂತ ಹೇಳುತ್ತಾರೆ. ಆಗ ಇಡೀ ಹಸ್ತಿನಾಪುರವನ್ನ ಸೆಳೆದು ಬಿಡುತ್ತಾರೆ ನೇಗಿಲು ಹಾಕಿ. ಆಗ ಎಲ್ಲರೂ ಹೆದರಿ ಬಂದು ಕಾರಿಗೆ ಬಿದ್ದು ಅವರಿಗೆ ಸಾಂಬರನ್ನ ಮತ್ತು ಲಕ್ಷಣಾದೇವಿಯನ್ನ ಒಪ್ಪಿಸಿಕೊಟ್ಟು ಕಳಿಸ್ತಾರೆ. ಇದು ಬಲರಾಮದೇವರ ಪರಾಕ್ರಮ, ಅವರ ತತ್ವಜ್ಞಾನ ಎಲ್ಲವನ್ನ ತೋರುವಂತದ್ದನ್ನ ತಿಳಿಸಿಕೊಟ್ಟು. ಯಾಕಪ್ಪ ಹೇಳಿದ್ರು ಇದು ಅಂದ್ರೆ, ದೇವರ ಕಥಾ ಮಾತ್ರ ಕೇಳಿದ್ರೆ ಉಪಯೋಗವಿಲ್ಲ, ದೇವರ ಭಕ್ತರ ಕಥಾ ಕೂಡ ಕೇಳಬೇಕು ಎಂಬುದನ್ನು ಅಲ್ಲಿ ತೋರಿಕೊಡುತ್ತಾರೆ. ಅದರಲ್ಲಿ ರಾಮದೇವರ ಕಥಾ ಕೇಳದಿದ್ರೆ ನಿಶ್ಚಯ ಜ್ಞಾನವೇ ಬರಲ್ಲ. ನಮ್ಮಲ್ಲಿ ನಿಶ್ಚಯ ಜ್ಞಾನಕ್ಕೆ ಅಭಿಮಾನಿಗಳೇ ಶೇಷದೇವರು. ಆ ರೀತಿಯಲ್ಲಿ ಬಲರಾಮದೇವರ ಚರಿತ್ರೆ ಚೂರು ಹೇಳುತ್ತಾ, ನಂತರ ಬಂದದ್ದೇ ಕೃಷ್ಣ. ಕೃಷ್ಣ ಭಕ್ತರಾದರೆ ಭಕ್ತರು ಕೃಷ್ಣನತ್ರ ಬರಬೇಕು, ಬರಲಿಕ್ಕಾಗಿಲ್ಲ, ಕೃಷ್ಣನೇ ಭಕ್ತರ ಹತ್ರ ಬರ್ತಾನೆ ಎಂಬ ಕಥಾ ತೋರುತ್ತಾರೆ. ಶ್ರುತದೇವ ಬಹುಳಾಶ್ವ ಅಂತ ಇಬ್ಬರು ಯಾದವರು, ಅವರು ಮಿಥಿಲಾ ನಗರದಲ್ಲಿ ಬಹಳ ದೂರ ರಾತ್ರಿ ಹಗಲು ಪ್ರಯಾಣ ಮಾಡಿದ್ರೆ ಒಂದು ವಾರ ಹಿಡಿಯುತ್ತೆ, ಒಂದು ವಾರ ರಾತ್ರಿ ಹಗಲು ಪ್ರಯಾಣ ಮಾಡಿ ಹೋಗಬೇಕು ಅಂತ ಇದು ರಥದಲ್ಲಿ. ಕೃಷ್ಣ ಎಲ್ಲರನ್ನ ಕೂಡಿಸಿಕೊಂಡು ಹೋಗ್ತಾನೆ, ಎಲ್ಲರಿಗೂ ಆಶ್ಚರ್ಯ, ಕೃಷ್ಣನೇ ಹೊರಟು ನೋಡಬೇಕಂತ VIP ಯಾರು ಅಂತ. ಅಲ್ಲಿಗೆ ಹೋದಾಗ ಬಹುಳಾಶ್ವ ರಾಜ, ಮಿಥಿಲಾನಗರ ರಾಜ, ಕೃಷ್ಣನನ್ನ ಬರಮಾಡಿಕೊಂಡು ತುಂಬಾ ಸಂತೋಷಪಟ್ಟ, ಪೂಜೆ ಮಾಡಿದ. ಆದರೆ ಅಲ್ಲಿಗೂ ಬರಲಿಲ್ಲ ಶುಕದೇವ, ರಾಜನತ್ರಿಗೂ ಬರಲಿಲ್ಲ, ಕೃಷ್ಣನ ನೋಡಲಿಲ್ಲ. ಎಲ್ಲರಿಗೂ ಮನಸ್ಸಿಗೆ ಬಂತು, ಶುಕದೇವ ಕೃಷ್ಣನತ್ರಿಗೆ ಬರಲಿಲ್ಲ, ಕೃಷ್ಣನೇ ರಾಜ್ಯಕ್ಕೆ ಬಂದಾಗ ನಮ್ಮ ಸ್ವಾಮಿಗಳೇ ಯಾರೋ ಮನೆಗೆ ಬಂದು ನೋಡ್ಲಿಕ್ಕಾದ್ರೂ ಹೋಗ್ತೀವಲ್ಲ. ಶುಕದೇವ ಹೋಗ್ಲಿಲ್ಲ, ಅವರ ತಲೆಯಲ್ಲಿ ಕೃಷ್ಣ ಇತ್ತು. ಸರಿ, ಕೃಷ್ಣನೇ ಹೊರಟ, ಅಷ್ಟಾದ್ರೂ ಕೃಷ್ಣ ಏನು ಹಿಡಿಸ್ಕೊಂಡಿಲ್ಲ ಅದನ್ನ, ಹೊರಟ. ಮಿಕ್ಕವರಿಗೂ ಸಂದೇಹ, ಯಾಕಪ್ಪ ಕೃಷ್ಣ ಹಾಗೆ ಹೋಗ್ತಾನೆ, ಬರ್ಲಿಲ್ಲಲ್ಲ ಅಂದ್ರೆ ಚಿಕ್ಕ ಮನೆ, ಪಾಪ ಬಡವ, ಜಪಯಜ್ಞದಲ್ಲಿ ಸದಾ ಇರ್ತಾನೆ, ಉಂಚ ವೃತ್ತಿಯನ್ನು ಮಾಡುತ್ತಾನೆ. ಅದರಲ್ಲಿ ಬಂದದ್ರಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಇದ್ದಾನೆ ಮಹಾನುಭಾವ. ಕೃಷ್ಣಾದಿಗಳು ಬಂದರು, ಅಲ್ಲಿ ಕೃಷ್ಣ ಎಲ್ಲರೂ ಒಳಗ್ ಕೂತರೆ ಹೇಗಾಯ್ತಪ್ಪ ಅಂದ್ರೆ, ಆನೆಯನ್ನ ಕಿಟಕಿಯಲ್ಲಿ ತೋರಿಸಿದಂತ, ಎಲ್ಲರೂ ಬಂದು ಆ ಚಿಕ್ಕ ಮನೆಯಲ್ಲಿ ಕೂಡೋಷ್ಟೊತ್ತಿಗೆ ಬಕಾಬಕ್ಕಿ ಆಗುವಂತಾಯಿತು. ಬಂದವರಿಗೆಲ್ಲ ತನ್ನ ಹತ್ರದ ಚೀರೋ ಏನು ಗಡ್ಡೆ ಗೆಣಸುಗಳನ್ನ ಇಟ್ಟ, ಎಲೆಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ. ಕೃಷ್ಣ ಹೇಳಿದ, ಯಾಕೆ ನೋಡ್ಲಿಕ್ಕೆ ಬಂದಿಲ್ಲ, ನಾನು ಇಲ್ಲಿಗೆ ಬಂದಿದ್ನಲ್ಲ ಅಂತ ಹೇಳಿದ್ರೆ ಹಾಗೆ ಉತ್ತರ ಕೊಟ್ಟದ್ದು. ಕೃಷ್ಣ ನೀನು ಎಲ್ಲಿಲ್ಲಯ್ಯ, ನನ್ನ ಹೃದಯದಲ್ಲೇ ಇದೆಯಾ, ನೀನ್ ನೋಡ್ಲಿಕ್ಕೆ ಅಲ್ಲಿವರೆಗೆ ಬರ್ಬೇಕಾ ಅಂದ. ಅವಾಗ ಸುತ್ತಿದ್ದವ್ರಿಗೆ ಗೊತ್ತಾಯ್ತು, ಯಾಕೆ ಕೃಷ್ಣ ಈತನ ನೋಡ್ಲಿಕ್ಕೆ ಇಷ್ಟು ದೂರ ಬಂದ ಅಂತ. ಅಂತ ಜ್ಞಾನಿ, ಅದಕ್ಕೆ ಕೃಷ್ಣ ಓಡಿ ಬಂದ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಗೆ ಗೊತ್ತಾಗೋದು, ನಾವು ದೇವರನ್ನು ನಂಬಿದರೆ ನಮಗೆ ದೇವರ ಹತ್ರ ಹೋಗ್ಲಿಕ್ಕೆ ಆಗಲ್ಲ, ಅವನಿಗೆ ನಮ್ಮ ಹತ್ರ ಬರ್ಲಿಕ್ಕೆ ಆಗಲ್ಲ, ಖಂಡಿತ ಬರುತ್ತಾನೆ. ಅದಕ್ಕೆ ಗೋಪಾಲ ಸರ್ ಅಂತಾರೆ, ಸ್ವಾಮಿ ನನ್ನ ಕರ್ಮಾನುಸಾರ ನಾನು ನಿನ್ನ ಮರೆತರೆ ನೀ ಎನ್ನ ಮರೆತ ಕಾರಣವೇನು, ನಿನಗೇನ್ ಪ್ರಾರಬ್ಧ ಇದೆ ನನ್ನ ಮರೀಲಿಕ್ಕೆ, ಇಲ್ಲಲ್ಲ ಯಾಕೆ ಮರೆಸಿ ನನ್ನ ಅಂತ ಕೇಳಿದೆ. ಆ ರೀತಿಯಲ್ಲಿ ವಿಶೇಷವಾಗಿ ಕೃಷ್ಣ ಪರಮಾನುಗ್ರಹ ಮಾಡಿದ ಅವರಿಬ್ಬರಿಗೂ. ನಂತರ ತಾನೇ ನಿಂತು ಸಂಧಿ ಮಾಡಿದಂತೆ ಮಾಡಿ ಸಂಧಿಯನ್ನ ದುರ್ಯೋಧನನಲ್ಲಿ ಋತರಾಷ್ಟ್ರನಲ್ಲಿ ತಾನೇ ನಿಂತು ಮುರಿದ, ಬೇಡ ಅಂತ ಹೇಳಿ. ನಂತರ ಯಾಕೆ ಯುದ್ಧ ನಡೆದು ಎಲ್ಲ ಸಂಹಾರ ಆಗ್ಬೇಕಾಗಿದೆ, ಅದರಿಂದ ತಾನೇ ಮಾಡಿಸಿದ. ಅದು ಕೂಡ ತನ್ನ ಖುಷಿ ಬಂದಂತೆ ಅಲ್ಲ, ಅವರವರ ಕರ್ಮಾನುಸಾರವೇ ಮಾಡಿಸಿದ ಭಗವಂತ. ನಂತರ ಯುದ್ಧ ನಡೆಸಿದ, 18 ಅಕ್ಷೋಹಿಣಿ ಸೈನ್ಯದ ರೂಪದಲ್ಲಿ ತಾನೇ ನಿಂತ, ಒಬ್ಬರ ಮೇಲೆ ಒಬ್ಬರ ಅಸ್ತ್ರ ತಾನೇ ಹಾಕಿಸಿದ, ಎಲ್ಲರನ್ನ ಸವಿಸಿದ, ಭಾರತ ಯುದ್ಧ ಮುಗಿಸಿದ ಅಂತ ಹೇಳ್ತಾರೆ. ಆ ಕೊನೆಯ ಘಟ್ಟ ಬರುತ್ತೆ, ದುರ್ಯೋಧನನನ್ನ ಆ ನೀರಿನ ಮಡುವಿನಲ್ಲಿ ಒದಗಿಸ್ತಾನೆ, ಅವನನ್ನ ಕೆದಕಿ ಕರೆದು ಯುದ್ಧ ಮಾಡುವ ಪ್ರಸಂಗ. ಅಂತಹ ಕಾಲದಲ್ಲಿ ಬಹಳ ಚೆನ್ನಾಗಿರುತ್ತೆ ಗದಾಯುದ್ಧ ಘಟ್ಟ. ಭೀಮ ದುರ್ಯೋಧನ ಇಬ್ಬರು ಗದಾಯುದ್ಧ ಮಾಡುತ್ತಾ ಇರ್ತಾರೆ. ಆ ಮಾಡುವಾಗ ಕೃಷ್ಣ ಅರ್ಜುನರು ಕೂತಿರ್ತಾರೆ, ಭಾರತದಲ್ಲಿ ಬರುವಂತ ಪ್ರಸಂಗ. ಅರ್ಜುನ ಕೇಳುತ್ತಾನೆ ಕೃಷ್ಣನನ್ನ, ಕೃಷ್ಣ ಇಬ್ಬರು ಯುದ್ಧ ಮಾಡುತ್ತಾರೆ, ಯಾರು ಗೆಲ್ಲಬಹುದು? ಎಲ್ಲರಿಗೂ ಟೆನ್ಷನ್ ಶುರು ಆಗಿದೆ. ಯಾಕೆ ಅಂದ್ರೆ ಧರ್ಮರಾಜ ಹೇಳಿದ, ದುರ್ಯೋಧನ ನಮ್ಮಲ್ಲಿ ಯಾವೊಬ್ಬರಿನ ನೀನು ಗೆದ್ದರೂ ನಿನಗೆ ರಾಜ್ಯ ಕೊಟ್ಟು ಬಿಡುತ್ತೇವೆ. ಕೃಷ್ಣ ಅಂತಾನೆ, ಮಾತಿದ್ದು ಅರ್ಜುನ, ಅವನು ಅರ್ಜುನನ್ನ ಆಡಿದ್ರೆ ನಿನ್ನ ಗತಿ ಏನು? ಸರಿ, ಭೀಮನನ್ನು ಹಿಡಿಯುವಾಗ ಅರ್ಜುನ ಕೇಳಿದ್ದು, ಯಾರು ಗೆಲ್ತಾರೆ ಕೃಷ್ಣ ಅಂದರೆ, ಅರ್ಜುನ ನನಗ್ ಗೊತ್ತಿದ್ದಿಷ್ಟೇ, ಬಲಕ್ಕಿಂತ ಅಭ್ಯಾಸ ಅಂತ ಅರ್ಥದಲ್ಲಿ ಹೇಳುತ್ತಾರೆ. ಬಲಕ್ಕಿಂತ ಅಭ್ಯಾಸ ಜಾಸ್ತಿ, ಅದರ ಪ್ರಭಾವ ಎಂತಾರೆ. ಭೀಮನಲ್ಲಿ ಅಭ್ಯಾಸವೇ ಇಲ್ಲ, ದುರ್ಯೋಧನನಲ್ಲಿ ಅಭ್ಯಾಸ ಜಾಸ್ತಿ. ಇವರು ಅರಣ್ಯಕ್ಕೆ ಹೋದಾಗ ನೀವೆಲ್ಲ ಪ್ರತಿಮಾ ಮಾಡಿಕೊಂಡು ಅದನ್ನು ಬಡದು ಬಡದು ಅಭ್ಯಾಸ ಮಾಡಿದ್ದ. ಅದಕ್ಕೆ ಅಭ್ಯಾಸ ಗೆಲ್ಲುವಂತ ಈ ಯುದ್ಧ ವಿದ್ಯೆ ಹೇಳ್ತಾ ಇದೆ ಸಂಶಯ ಅವರು ಹೊರಟು ಪ್ರಶ್ನೆ ಹೇಳ್ತಾರೆ. ಆದರೆ ಅಲ್ಲಿ ರಹಸ್ಯ ಏನು ಅಂದ್ರೆ, ಭೀಮಸೇನಿಗೆ ಬಲ ಜಾಸ್ತಿ, ಅವನಿಗೆ ಬಲ ಇಲ್ಲ, ಅವ ಅಭ್ಯಾಸ ಮಾಡಿದವ. ಅಭ್ಯಾಸವಿಲ್ಲದಲ್ಲಿದ್ದೇ ಬಂದವರು ಭೀಮಸೇನ ದೇವರು, ಅದಕ್ಕೆ ಅಭ್ಯಾಸ ಬೇಕಾಗಿಲ್ಲವರಿಗೆ ಅಂತ ಕೃಷ್ಣನ ಮಾತು ಬೇರೆ ರೀತಿ ಕಂಡಿದ್ದು. ಅಯ್ಯೋ ದುರ್ಯೋಧನ ಗೆಲ್ತಾನೆ ಅಂತ ತಲೆಯಲ್ಲಿ ಬರಲಿ ಶುರುವಾಯಿತು. ಸರಿ, ಕೃಷ್ಣನ ಅಪ್ಪಣೆಯಂತೆ ಮೇಲೂ ಅಲ್ಲ ಕೆಳಗೂ ಅಲ್ಲ ಮಧ್ಯಭಾಗ ಸತ್ಯ ಅಂತ ಬರುತ್ತೆ. ಭೀಮಸೇನ ದೇವರು ಹೊಡೆದ್ರು, ಕಾರುರಿಯುವಂತೆ ಮಾಡಿ ತೊಡೆ ಮುರಿಯುವಂತೆ ಮಾಡಿದ್ರು. ಆದರೆ ಬಲರಾಮದೇವರಿಗೆ ಅದು ಇಷ್ಟ ಆಗಲಿಲ್ಲ, ಕೆಳಗಿನ ಭಾಗ ಹೊಡೆಯಬಾರದು ಹೊಡೆದರು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಏನದು ಅನ್ಯಾಯ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಒಪ್ಪದೆ ಸಿಟ್ಟಿನಿಂದ ಕಾರು ನೆಲಕ್ಕೆ ಅಪ್ಪಳಿಸಿ ಹೊಡೆದು ಹೋದರಂತೆ. ಯಾರು? ಬಲರಾಮಗಳು. ಅದು ನಮ್ಮ ಅದಕ್ಕೆ ಚರಿತ್ರೆ ಬರುತ್ತೆ. ಜಮಖಂಡಿ ಆಚಾರ್ಯರು ಅವರು ತುಂಬಾ ಕಾಲ್ನೋವು ಬರ್ತಾ ಇತ್ತು ಅವರಿಗೆ, ಜಮಖಂಡಿ ಆಚಾರ್ಯರಿಗೆ. ಆಗ ಅರಳೀಕಂಠ ನರಸಿಂಹಾಚಾರ್ಯರು ಜಮಖಂಡಿ ಆಚಾರ್ಯ ಶಿಷ್ಯಂದ್ರು, ಅವರ ಶಿಷ್ಯಂದ್ರು ಮುತ್ತಿಮಾಚಾರ್ಯರು ರಘುಪ್ರೇಮ ತೀರ್ಥರು ಪೂರ್ವಾಶ್ರಮದಲ್ಲಿ. ಅವರನ್ನ ಕಾಲ್ನೋವು ಆಗ್ತಾ ಇದ್ದಾನೆ ಅಂದ್ರೆ ನೀವು ಹೋಗಿ ಸೇವಾ ಮಾಡಿ ಅಂತ ನಮ್ಮ ರಘುಪ್ರೇಮ ತೀರ್ಥರು ಹೇಳಿರ್ತಾರೆ. ಇವರು ಹೋಗಿ ಅವರ ಪಾದ ಸೇವಾ ಮಾಡುವಾಗ ಇವರಿಗೆ ಪ್ರಾಣದೇವರು ಸದಾ ಮಾತಾಡ್ತಾರೆ ಇವರ ಜೊತೆಗೆ, ಯಾರಿಗೆ? ರಘುಪ್ರೇಮ ತೀರ್ಥ ಜೊತೆಗೆ ಅಂತ ಅವರಿಗೆ ಗೊತ್ತು. ಅದಕ್ಕೆ ಕೇಳ್ತಾರೆ, ಪ್ರಾಣದೇವರು ಮಾತಾಡ್ತಾರ ಅಂತಲ್ಲ. ಹೌದು ಸ್ವಾಮಿ, ಏನೋ ಮಾತಾಡ್ತಾರೆ, ದೊಡ್ಡವರ ಅನುಗ್ರಹ. ಅವಾಗ ಅಂದ್ರು, ನನಗೆ ಕಾಲ್ನೋವು ಬರ್ತಾ ಇದೆ, ಕಾಲ್ನೋವು ಬರ್ತಾ ಇದೆ, ನಿಮ್ ಹನುಮಪ್ಪನ ಕೇಳಿ. ಯಾಕೋ ಹೇಳ್ಕೊಂಡು ಬನ್ನಿ. ಆಯ್ತು ಸ್ವಾಮಿ, ಹೇಳ್ತೇನೆ, ನಾಳೆ ಹೇಳ್ತೇನೆ. ಕೇಳಿದ್ರು, ಮಾರನೇ ದಿನ ಬಂದ್ರು. ಏನ್ ಹೇಳಿದ್ರು ನಿಮ್ಮ ಹನುಮಪ್ಪ ಕಾಲ್ನೋವಿಗೆ? ಏನೂ ಇಲ್ಲ, ದುರ್ಯೋಧನ ಭೀಮಸೇನ ದೇವರ ಯುದ್ಧ ಆದಾಗ ಭೀಮಸೇನ ದೇವರು ತಪ್ಪು ಮಾಡಿದ್ರು ಅಂತ ನೀವು ಗಟ್ಟಿಯಾಗಿ ಕಾಲನ್ನ ಅಪ್ಪಳಿಸಿ ಹೊಡೆದು ಹೋಗಿದ್ರಂತೆ, ಅದಕ್ಕೆ ನಿಮ್ ಕಾಲ್ನೋವು ಬರ್ತಾ ಇದೆಯಂತೆ. ಯಾರ್ಯಾರಿ ಬಂದ್ರು ಅಂಬುದು, ಯಾರ್ಯಾರು ಎಲ್ಲಿ ಬರ್ತಾರೆ, ಯಾರಿಗಾದ್ರೂ ಅನ್ಸುತ್ತಾ ಅವರೇ ಮತ್ತು ಧರ್ಮಖಂಡಿ ಆಚಾರ್ಯರಾಗಿ ಬಂದ್ರು ಎಲ್ಲರ ಮಧ್ಯೆ ತಿರುಗಿ ಗೊತ್ತಾಗುತ್ತಾ? ಯಾರಿಗೂ ಗೊತ್ತಾಗಲ್ಲ, ಯಾರ್ಯಾರು ಎಲ್ಲಿ ಬರ್ತಾರೋ, ಸೈಲೆಂಟ್ ಆಗಿ ಮಾಡ್ಕೊಂಡು ಹೋಗ್ತಾರೋ, ಯಾರಿಗೂ ಗೊತ್ತಾಗ ಅಂತ ಆಶ್ಚರ್ಯ ಇರುತ್ತೆ. ಆ ರೀತಿಯಲ್ಲಿ ಭೀಮಸೇನ ದೇವರಿಂದ ಪೆಟ್ಟು ತಿಂದ ದುರ್ಯೋಧನ ಬಿದ್ದಿದ್ದ. ತುಂಬಾ ಆ ಪ್ರಸಂಗ ಎಂಥದ್ದು, ಆಚಾರ್ಯರೇ ಬರದಂಗಿದೆ, ನಮಗೆ ಎಲ್ಲಾ ಸಂಶಯವೇ. ದುರ್ಯೋಧನ ಬಿದ್ದಿದ್ರೆ ಕಾಲಿಂದ ಹೊಡೆದ್ರು, ಚಪ್ಪಲೆಯನ್ನೇ ಹಾಕೊಂಡು ಭೀಮಸೇನ ದೇವರು ಕಾಲಿಂದ ಹೊಡಿತಾರೆ ತಲೆಯನ್ನ. ಆಗ ಇಡೀ ಅಲ್ಲಿದ್ದವಂಡವರ ಪೈಕಿ ಯಾರು ದುರ್ಯೋಧನ ಪೈಕಿ ಇಲ್ಲ, ಎಲ್ಲರೂ ಭೀಮಸೇನ ಅಂತಾರೆ. ಮಾಡಿದ್ದಿದ್ರೆ ಭೀಮಸೇನ ಅವನು ರಾಜ, ಯುದ್ಧದಲ್ಲಿ ಬಿದ್ದಿದ್ದಾನೆ, ಅಷ್ಟರವರೆಗೆ ತಪ್ಪ ಅವನದು, ಯುದ್ಧದಲ್ಲಿ ಬಿದ್ದಿದ್ದಾನೆ, ನಂತರ ನೀನು ಅಲ್ಲಿಂದ ಹೊಡೆಯಬಾರದಾಗಿತ್ತು, ತಪ್ಪು ಮಾಡಿದ್ದೀಯ. ಎಲ್ಲರೂ ಅಂತಾರೆ, ಧರ್ಮರಾಜನು ಹೇಳ್ತಾನೆ. ಆಗ ಭೀಮ ಹೇಳೋದು, ನಾನು ನನಗೆ ತೊಂದರೆ ಕೊಟ್ಟ ಅಂತ ಹೊಡೆದಿಲ್ಲ, ಕೃಷ್ಣನಿಗೆ ತೊಂದರೆ ಕೊಟ್ಟಕ್ಕೆ ನಾನು ಹೊಡೆದೆ ಅಷ್ಟೇ. ಇಲ್ಲ, ಅದರಲ್ಲೂ ನೋಡಿ ಭೀಮಸೇನ ದೇವರ ಅಂಥ ವ್ಯಕ್ತಿತ್ವ, ತಮಗೆ ಇಡೀ ಅರಣ್ಯವಾಗಿ ಉಪದ್ರ ಕೊಟ್ಟ, ದ್ರೌಪದೀ ದೇವಿ ಸೀರೆ ಸೆಳೆದ, ಇವೆಲ್ಲ ಮಾಡಿದ ಅಂತ ಚೂರು ದ್ವೇಷ ಇಲ್ಲ. ಯಾವ ದ್ವೇಷ ಇತ್ತು ಅಂದ್ರೆ ಕೃಷ್ಣನಿಂದ ಹೊಡೆದರು, ಅದು ಕೂಡ ಈ ದ್ವೇಷ ಇದ್ದದ್ದಕ್ಕೆ ಹೊಡೆದ್ರು ಅಷ್ಟೇ ಹೊರತು ತಮಗೆ ವೈಯಕ್ತಿಕವಾದ ದ್ವೇಷ ಚೂರು ಇಟ್ಟುಕೊಂಡಿಲ್ಲ. ಅಂಥ ಶುದ್ಧ ಪುರುಷರು ಭೀಮಸೇನ ದೇವರು ಅಂತ ಹೇಳ್ತಾರೆ. ನಂತರ ಭಾಗವತದಲ್ಲಿ ನಿರತರಂತವರು, ಯಾಕೆ ಅಂದ್ರೆ ಕಲಿಯನ್ನ ಇವನೇ ತೊಂದರೆ ಕೊಟ್ಟ ಅಂತ ಹೊಡೆದ್ರೆ ಅವನಿಗೆ ಸ್ವಾತಂತ್ರ್ಯ ಗೊತ್ತಾಗುತ್ತೆ. ಅಂತ ಕೆಲಸ ಭೀಮಸೇನ ದೇವರು ಎಂದೂ ಮಾಡೋದೇ ಇಲ್ಲ. ಆದ್ದರಿಂದ ಅವನ ಮೇಲೆ ಸಿಟ್ಟು ಬರಲಿಲ್ಲ, ಅವನ ದೋಷಕ್ಕೆ ಅವನು ಹೊಡೆದ್ರೆ ಅಷ್ಟೇ. ತದನಂತರ ಬರತಕ್ಕಂತಹ ಘಟ್ಟ ಯಾವುದು ಅಂತ ಹೇಳಿದ್ರೆ, ಕೃಷ್ಣ ಯಜ್ಞಕ್ಕೆ ಕೂತಾ ಇದ್ದಾನೆ, ಯಮುನಾ ತೀರದಲ್ಲಿ ಯಜ್ಞಕ್ಕೆ ಕೂತ. ಯಜ್ಞಕ್ಕೆ ಕುಂತ ಸಂದರ್ಭದಲ್ಲಿ ಬರ್ತಾ ಕರೆ, ಕೃಷ್ಣ ನೀನು ಯಜ್ಞಕ್ಕೆ ಇಲ್ಲಿ ಕೂತಿದ್ದೀಯ, ಅಲ್ಲಿ ದಂತ ವಕ್ರ ಬಂದು ಹಾಳಿ ಮಾಡ್ತಾ ಇದ್ದ ಅಂತ. ಕೃಷ್ಣ ಯಜ್ಞ ಮುಗಿಸಿ ಬೇಗನೆ ಹೊರಟು ದಂತವಕ್ರನನ್ನ ವಿದೂರಕರನನ್ನ ಇಬ್ಬರನ್ನ ಸಂಹಾರ ಮಾಡ್ತಾ ಇದ್ದ. ಶಿಶುಪಾಲ ಸಂಪಾಮೂಲ ಗೊತ್ತಾಗುತ್ತೆ, ದಂತವಕ್ರನಂತೂ ಕೊನೆಯಲ್ಲಿ ಇದೆ. ನಂತರ ಕೃಷ್ಣ ಇನ್ನೊಬ್ಬರಿಗೆ ಅನುಗ್ರಹ, ಯಾರಿಗೆ ಅಂದರೆ ಕುಚೇ ಅನುಗ್ರಹ ಮಾಡಿದ. ಬಂದ ಚೇಲ, ಛಿದ್ರವಾದ ಚೇಲ, ವಸ್ತ್ರ ಇರತಕ್ಕಂಥವ ಹೆಂಡತಿ ಅವರಕ್ಕೆ ತಂದು ಕಟ್ಟಲಿಕ್ಕೆ ನೋಡಿದರೆ ಆ ಬಟ್ಟೆ ಕಟ್ಟಲಿಕ್ಕೆ ಆಗಿಲ್ಲ, ಎಲ್ಲ ತೂತು ಎಲ್ಲಿ ನಿಲ್ಲಬೇಕು ಅವಲಕ್ಕಿ. ಅದಕ್ಕೆ ಮೂರು ನಾಲ್ಕು ತೂತುಗಳು ಸೇರಿಸಿ ಒಂದು ಗಂಟಂತೆ ಹಾಕಿ ಅಲ್ಲಿ ಸೇರಿಸಿ ಮತ್ತೊಂದು ಗಂಟೆ ಹಾಕಿದ್ರೆ ಅವಲಕ್ಕಿ ನಿಂತಿತ್ತು, ಚೂರು ಮುಟ್ಟಿದ್ದು ಹೋಗುತ್ತೆ ಅಂತ ಪರಿಸ್ಥಿತಿ. ನಂತರ ಕಳಿಸಿಕೊಟ್ರೆ ಬರ್ತಾ ಬಂದು ಕೃಷ್ಣ ನೋಡಿದರೆ ಕೃಷ್ಣ ಅದ್ಭುತ ಆದರ ಮಾಡಿದ. ಪಾದ ನೀರು ತಾನು ಹಾಕೊಂಡ, ರುಕ್ಮಿಣಿದೇ ನಗ್ತ ಆಕೆಗೂ ಹಾಕಿದ, ಆಕೆ ನಗ್ತಾ ಇದ್ದ, ಆಯ್ತಪ್ಪ ಏನ್ ಬೇಕಾದ್ರೂ ಮಾಡ್ಲಿ ಅಂತ ಹಾಕಿಸಿಕೊಳ್ಳುತ್ತಾ ಇದ್ದಾಳೆ. ಇಡೀ ಎಲ್ಲರಿಗೂ ಪಾದಪಕ್ಷ, ಎಲ್ಲರಿಗೂ ಪಾದೋತಕ ಸಿಂಪಡಿಸಿದ. ತದನಂತರ ಹೇಳ್ತಾ ಇದ್ದಾನೆ, ಹೌದು ಹೌದು ಬಾ ಅಂತ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಎಲ್ಲ ಆಗಿ ರಾತ್ರಿ ಕೂತು ಎಲ್ಲ ಮಾತಾಡುತ್ತಾರೆ, ತಮ್ಮ ಹಿಂದಿನದೆಲ್ಲ ನೆನಪು ಮಾಡಿಕೊಳ್ತಾರೆ ಕೃಷ್ಣ ಸುಧಾಮ. ಆದರೆ ಎಲ್ಲ ಮಾಡಿ ಮುಗಿಸಿ ಸುಧಾಮನ ಕೈಗೆ ಏನು ಕೊಡ್ಲಿಲ್ಲ, ಸುಧಾಮ ಏನು ಕೇಳಲಿಲ್ಲ. ನೋಡ ಕೃಷ್ಣ ನೋಡೋದೇ ತಾತ್ಪರ್ಯ, ಕೃಷ್ಣ ಆತನ ನೋಡೋದೇ ತಾತ್ಪರ್ಯ. ನಾ ಹೋಗ್ ಬರ್ತೇನೆ ಅಂತ ಆಯ್ತು. ಬರುವಾಗ ಅಲ್ಲಿ ನೋಡಿ ಆತ ಏನು ಕೊಡದಿದ್ರು ಕೂಡ ತಾನೇ ತಗೊಂಡ, ದಾಕ್ಷಿಣ್ಯ ಆಗಿತ್ತು, ಎಲ್ಲ ಒಳ್ಳೆ ತೊಡುಗೆ ಹಾಕೊಂಡಿದ್ದಾರೆ ಅಂತ. ಕಡೆ ಹರಕ ಬಟ್ಟೆಯಲ್ಲಿ ಅದು ಒಂದು ಮುಷ್ಟಿ ಒಪ್ಪಿಡಿ ಅವಲಕ್ಕಿಯ ಅಂತ, ಒಂದೇ ಒಂದು ಹಿಡಿ ಅವಲಕ್ಕಿ. ಅದನ್ನ ಕೃಷ್ಣ ಏನು ಮಾಡಿದ, ಮೂರು ಭಾಗ ಮಾಡಿದನಂತದನ್ನ, ಮೂರ್ ಹಿಡಿಯಂತೆ ಸ್ವೀಕಾರ ಮಾಡಿದ. ಒಂದು ಹಿಡಿಯನ್ನ ತಗೊಂಡ, ಅದರಿಂದ ಇಡೀ ಸಂಪತ್ತು ಕೊಟ್ಟ, ಎರಡ ಹಿಡಿಯಿಂದ ತನ್ನನ್ನೇ ಕೊಟ್ಟ, ಮೂರನೇ ಹಿಡಿ ತಗೊಳ್ಳಿಕ್ ಹೋದ್ರೆ ತಕೊಂಡಿಕ್ಕು ಅಂತ ಹೇಳ್ತಾ. ಅಂದ್ರೆ ಒಂದನ್ನೇ ಮೂರು ಮಾಡಿ ಪಾಪ ಮೂರಂತೆ ಮಾಡಿ ತಗೊಳ್ತಾ ಇದ್ದಾನೆ. ನಂತರ ನಾವು ಅಷ್ಟೇ ಅಲ್ಲ, ಒಂದು ಸಲ ನೈವೇದ್ಯಕ್ಕೆ ಮಾಡುವಷ್ಟು ಹಣ್ಣು ತಂದು ಸಲ ನೈವೇದ್ಯಕ್ಕೆ ಇಡ್ತಾ ಇರ್ತೇವೆ, ನೈವತ್ತು ನಾಳೆಗೆ ನಾಳತ್ತಿಗೆ ಅಂತ ನಿವೇದ್ಯ ಮಾಡ್ತಾ ಇರ್ತೀವಿ. ಸ್ವಾಮಿ ಅಡ್ಜಸ್ಟ್ ಅವನಿಗೇನು ಬೇಕಾಗಿಲ್ಲ, ಅವನಿಗೆ ಎಷ್ಟು ಹಣ್ಣಿಟ್ರು ತಿಂತಾನೆ, ಏನ್ ಹಿಡಿದ್ರು ಸುಮ್ಮನೆ ಇರ್ತಾನೆ. ನಮ್ಮ ಬುದ್ಧಿಯಲ್ಲಿ ಹೊರಗೆ ಬೀಳ್ತಾರೆ, ದೇವರಲ್ಲಿ ಬೀಳ್ತಾ ಇರುತ್ತೆ, ನೋಡ್ತಾ ಇರ್ತಾನೆ, ನಗತಾ ಇರ್ತಾನೆ, ಸರಿಯಪ್ಪ ಇಷ್ಟಾದ್ರೂ ಇಟ್ಟಿ ಅಲ್ಲ ಅಂತ ಅಡ್ಜಸ್ಟ್ ಆಗ್ತಾನೆ ಅಲ್ವಾ. ಸತ್ಯವಾದ ವಿಚಾರ, ನಾವು ಒಂದೇ ಸಲ ನೈವೇದ್ಯಕ್ಕೆ ತಂದಿರ್ತೀವಿ ಒಂದ್ ನಾಲ್ಕು ಹಣ್ಣು ಎಲ್ಲ. ಆಚಾರ ಹೇಳ್ತಾರೆ ಉತ್ತರ ಪೂಜೆ ಸಾಯಂಕಾಲ ಪೂಜೆಗೆ ಬೇಕು, ಅದರಲ್ಲೇ ತೆಗೆದು ತಟ್ಟೆಯಲ್ಲಿ ಇರ್ತೇವೆ, ಉತ್ತರ ಪೂಜೆಗೆ ಇಟ್ಟು ಯಾಕೆ ತರಬಹುದಾಗಿದೆ ತರಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ತೀವಿ ಅದನ್ನು. ಸರಿ, ಕೃಷ್ಣ ಅನುಗ್ರಹ ಮಾಡಿದ. ಮಧ್ಯೆ ಬರುವ ಕುಚೇಲ ಅಂದುಕೊಳ್ತಾ ಬರ್ತಾ ಇದ್ದಾನೆ, ಹೆಂಡತಿ ಪಾಪ ಅವರಿಗೆ ಕೊಟ್ಟು ಚೂರಾಗು ಅಂತ ಹೇಳಿದ್ದು. ಯಾಕೋ ಕೃಷ್ಣ ನೋಡಿದ್ರೆ ಏನೋ ಕೇಳುವುದೇ ಆಗಲ್ಲ, ಹಾಗೆ ಬಂದ್ಬಿಟ್ಟೆ ಪಾಪ ಏನಂತಾಳು ಏನೋ ಅಂದುಕೊಂಡು ಇರ್ಲಿದ್ದು ಏನೋ ಕೇಳದಿದ್ರೆ ಬಹಳ ಉತ್ತಮ. ಕೃಷ್ಣ ನೋಡಿದೆ ಭಾಗ್ಯ ಅಂತ ಬರ್ತಾ ಇದ್ದಾನೆ. ಇತ್ತ ನೋಡಿದರೆ ಮೈ ತುಂಬಾ ಆಭರಣ ಹಾಕೊಂಡು ಯಾರೊಂದು ಗುರುತು ಹಿಡ್ಲಿಕ್ಕೆ ಆಗಲ್ಲ, ಹೆಂಗ ನಮಸ್ಕಾರ ಮಾಡ್ತಾಳೆ, ಯಾರಮ್ಮ ನೋಡುತ್ತಾರೆ ನನ್ನ ಹೆಂಡತಿಯೇ ಏನಿದು ಅಂದ್ರೆ ಕೃಷ್ಣ ಕೊಟ್ಟ ನೋಡಿ. ಕೃಷ್ಣ ಎಷ್ಟು ಚತುರ, ಯಾರಿಗೇನು ಬೇಕೋ ಅದು ಕೊಟ್ಟ, ಕುಚೇರನಿಗೇನು ಬೇಕಾಗಿಲ್ಲ ತಾನೇ ಬೇಕು ತನ್ನನ್ನೇ ಕೊಟ್ಟ, ಅವ್ರ ಹೆಂಡತಿಗೂ ಸಂಪತ್ತು ಬೇಕಿಗೆ ಸಂಪತ್ತು ಕಳಿಸಿಕೊಟ್ಟ, ಸಂಪತ್ತೆಲ್ಲ ಅಲ್ಲಿಗೆ ಹೋಯಿತು. ಆದರೆ ಸುಂದರವಾಗಿ ವರ್ಣನೆ ಮಾಡ್ತಾರೆ ರಾಘವೇಂದ್ರ ವಜೀರದ ಕೊನೆಯ ಶ್ಲೋಕದಲ್ಲಿ, ಬಹಳ ಚೆನ್ನಾಗಿರುತ್ತೆ. ರಾಯರು ಮಂತ್ರ ಪುಷ್ಪವನ್ನು ಅರ್ಪಣೆ ಮಾಡಿ ನಂತರ ಗದ್ದುಗೆಯನ್ನ ಏರಿ ಅಂತ ಹೇಳ್ತಾರೆ. ಆ ಮಂತ್ರ ಪುಷ್ಪ ದೇವಿಗೆ ಹಾಕುವಾಗ ಅಲ್ಲಿ ಒಂದು ಶ್ಲೋಕ ಬರುತ್ತೆ, ಅದು ಹೇಳ್ತಾರೆ ಕೃಷ್ಣ, ನೀನು ಕುಚೇಲನಿಗೆ ಸಂಪತ್ತು ಕೊಟ್ಟದ್ದೇನು ದೊಡ್ಡದಲ್ಲಯ್ಯ, ಯಾಕಂದ್ರೆ ನೀನು ಭರಿತ, ಆದರೆ ನೀನಷ್ಟು ಸಂಪತ್ತು ಕೊಟ್ಟ ಮೇಲೂ ಕೂಡ ಕುಚೇಲನಾಗಿ ಉಳಿದನಲ್ಲ ಹಾಕೊಂಡಿದ್ದ, ಅದಯ್ಯ ನಿನ್ನ ಉತ್ತರ ಗತ್ತು ಅಂತ ಸ್ತೋತ್ರ ಮಾಡ್ತಾರೆ. ಆ ರೀತಿಯಲ್ಲಿ ಕುಚೇಲನಿಗೆ ಕರುಣಾನಂದ ನೋಡಿ, ಕುಚೇಲನೊಳಗೆ ನಿಂತು ಇದು ಬೇಡ ಅಂತ ತಿಳಿದು ಅವನೇ ಅಲ್ಲ, ಕುಚೇಲನಿಗೆ ಹೊರಗೆ ಸಂಪತ್ತು ಕೊಟ್ಟವ ಕೃಷ್ಣ, ಕುಚೇಲನೊಳಗೆ ತಾನೇ ನಿಂತು ಇದು ಬೇಡ ನಿನಗೆ ಒಳ್ಳೇದಲ್ಲಿ ಕೊಟ್ಟು ಹರಕ ಬಟ್ಟೆಯನ್ನೇ ಉಡಿಸ ಅವನೇ, ಅವನು ಯಾರೋ ಅಲ್ಲ ನಮ್ಮ ಸ್ವಾಮಿ, ಅದಕ್ಕೆ ಕೊಡೋ ನಮಗೂ ಸ್ವಲ್ಪ ಭಕ್ತಿ ಕೊಡು ಅಂತ ಕೇಳಿಕೊಂಡ್ರೆ ಕೊಡಲ್ಲ, ಅದನ್ನೇ ಭಾಗವತ ಹೇಳ್ತಾ ಇದೆ. ಇದರಲ್ಲಿ ಕೃಷ್ಣ ದ್ವಾರಕಾದಲ್ಲಿ ತನ್ನ ಮನುಷ್ಯರಿಂದ ಕೂಡಿಕೊಂಡು ಜಲಕ್ರೀಡೆ ಆಡುತ್ತಿದ್ದ ಅಂತ ದಶಮಸ್ಕಂಧ ಪೂರ್ಣಗೊಳಿಸ್ತ. ಇಲ್ಲಿಗೆ ದಶಮಸ್ಕಂಧ ಪೂರ್ಣಗೊಳ್ಳುತ್ತೆ. ರುಕ್ಮಿಣಿ ಕಲ್ಯಾಣ ಘಟ್ಟದಿಂದ ಇಲ್ಲಿಗೆ ಅರ್ಥ ಪೂರ್ವಾರ್ಧ, ಇದು ಉತ್ತರಾರ್ಧ ಪೂರ್ಣವಾಗಿದೆ. ನಂತರ ಇದರಲ್ಲೂ ಕೃಷ್ಣ ಮಹಿಮೆ ವರ್ಣನೆ ತುಂಬಾ ಬರ್ತಾ ಇದೆ. ನಂತರ ಏಕಾದಶಿ ಸ್ಕಂದದಲ್ಲಿ ಪಿಂಡಾರಕ್ಷರಕ್ಕೆ ನಾರದ ಋಷಿಗಳಲ್ಲಿದ್ದಾರೆ, ಸಾಂಬಾದಿಗಳು ಬಂದು ಸಾಂಬಾದಿಗಳು ಋಷಿಗಳ ಹತ್ರ ನಮಸ್ಕಾರ ಮಾಡಿ ಕೇಳುತ್ತ ಸಾಂಬನಿಗೆ ಸ್ತ್ರೀವೇಷ ಹಾಕ್ತಾರೆ, ಎಲ್ಲರೂ ಕೂಡ ಸೇರಿ ಮುಸುಗು ಹಾಕ. ಹುಡುಗಿ ಗರ್ಭವತಿ ನೋಡ್ಲಿಕ್ಕೆ ನಾಚಿಕೊಳ್ತಾ ಇದ್ದಾಳೆ, ಯಾವ ಮಗು ಆಗುತ್ತೆ ಹೇಳಿ. ಯದ್ಯಪಿ ಅಂತಹ ಕೆಲಸ ಎಂದು ಮಾಡಿದವರಲ್ಲ ಋಷಿಗಳಂದ್ರೆ ಮಹಾ ಆದರವರಿಗೆ ಕೃಷ್ಣ ಭಕ್ತರವರು. ಆದರೆ ಅವತ್ತು ಕೃಷ್ಣನ ಪ್ರೇರಣೆ ಅವರ ಪ್ರಾರಬ್ಧ, ಇನ್ನೊಂದು ಅವರೆಲ್ಲರೂ ಹೊರಡಬೇಕಾಗಿತ್ತು ಧರ್ಮಕ್ಕೆ ಎಲ್ಲ ದೇವರಿಗೆ. ಆದ್ದರಿಂದ ಅವರ ಕೆಲಸ ಮುಗಿಯಿತು, ಕಳಿಸಬೇಕು ತಪ್ಪಬೇಕು ಕೃಷ್ಣನಿಗೆ ಬೇಕಾಗಿತ್ತು. ಋಷಿಗಳು ನೋಡಿದರಂತೆ ಅವರ ಚರ್ಯ ಹೇಗಿರುತ್ತೆ ಅಲ್ಲೆಲ್ಲಿ ಎಲ್ಲರೂ ಅವ್ರು ನೋಡಬೇಕಾಗಿದ್ದು ಭಗವಂತನ ಚರ್ಯ. ನಮ್ಮಲ್ಲೂ ಸ್ವಾಮಿ ಇದ್ದಾನೆ, ಯಾರಾದ್ರೂ ಎದುರಿ ವ್ಯಕ್ತಿ ಒಂದು ಚರ್ಯ ತೋರಿದರೆ ನಮ್ಮ ದೃಷ್ಟಿ ಆ ವ್ಯಕ್ತಿವರೆಗೆ ಮೊಟಕುಗೊಳಿಸ್ತಾನ. ಹೌದಾ, ನಮ್ ದೃಷ್ಟಿ ಇವ್ರು ಹೀಗ್ ಮಾಡಿದ್ರು ಅವ್ರು ಹಾಗ್ ಮಾಡಿದ್ರು ಅಂದ್ರೆ ಜಗಳಕ್ಕೆ ಹೊಂದಿವ ಅಷ್ಟೇ ಹೊರತು ಒಳಗವಂತ ಯಾಕೆ ಹೀಗ್ ಮಾಡಿಸಿದ, ಇವರದ್ದೇನೋ ಇದೆ ಎಂಬ ಅದಕ್ಕೆ ಹೋಗೋದೇ ಇಲ್ಲ. ಅವ್ರು ನೋಡಿದ್ರಂತ ಋಷಿಗಳು ಸಾಂಬಾದಿಗಳ ಭಗವದ್ ಭಕ್ತರಿವರು ಯಾಕೆ ರೀತಿ ಪ್ರವರ್ತನೆ ಮಾಡಿದ್ರು ಅಂತ ನೋಡಿದಾಗ ಅವರ ದೃಷ್ಟಿಗೆ ಬಿದ್ದದ್ದು ಸ್ವಲ್ಪ ಇವರನ್ನ ಕಳಿಸಬೇಕು ಅಂತ ಕೃಷ್ಣನ ಸಂಕಲ್ಪ ಗೊತ್ತಾಯಿತು. ಓಹೋ, ಭಗವಂತನ ಸೇವಾ ಮಾಡಬೇಕು ಅಂತ ಶಾಪ ಕೊಟ್ಟರಂತ. ನಾವು ಶಾಪ ಕೊಡೋದು ಯದು ಕುಲ ಅಂದ್ರೆ ಕೃಷ್ಣನ ಕುಲ, ಕೃಷ್ಣನ ಕುಲ ಹಾಳಾಗಲಿ ಅಂತ ಶಾಪ ಕೊಡೋದು ಯಾಕೆ ಅಂದ್ರೆ ಕೃಷ್ಣ ಪ್ರೀತ್ಯರ್ಥಂ ಅಂತ ಕೊಟ್ಟರು. ಇದಯ್ಯ ಋಷಿಗಳ ಚರ್ಯ ಅಂದ್ರು. ಮೇಲ್ನೋಟಕ್ಕೆ ಸಿಟ್ಟು ಆಗದಂತೆ ಕೊಟ್ಟರು, ಹೊರಕೆ ಹುಟ್ಟುತ್ತೆ ಅಂತ ಹೇಳಿದ್ರು. ನೋಡಿದರೆ ಗರ್ಭಿಣಿಯಂತೆ ಬಟ್ಟೆ ಸುತ್ತಿದ್ರು, ಹೊಳೆಗೆ ಒಣಕೆ ಇತ್ತು. ಅಯ್ಯಪ್ಪ ಅಂತ ಎಲ್ಲರೂ ಹೋಗಿ ಹೇಳುತ್ತಾರೆ. ಸರಿ, ಅದನ್ನ ಅರದು ಪುಡಿ ಮಾಡಿ ಸಮುದ್ರದಲ್ಲಿ ಹಾಕಿಬಿಡಿ ಅಂತ ಹೇಳ್ತಾರೆ. ಹಾಕಿದ್ರು, ಎಲ್ಲಿಗೆ ಹೋಯಿತು? ಎಲ್ಲಾ ಪುಡಿ ಪ್ರಭಾತ ಕ್ಷೇತ್ರಕ್ಕೆ ಹೋಯಿತು, ಅಲ್ಲಿ ಗಿಡಗಳ ರೂಪದಲ್ಲಿ ಬೆಳೆಯಿತ್ತು. ಕೇಳಲಿಕ್ಕೆ ಚೆನ್ನಾಗಿದೆ, ಏನು ನಾವು ಹೋಗೋಣ, ಒಂದೆರಡು ಮೂಟು ಹಿಟ್ಟೆ ಸಮುದ್ರದಲ್ಲಿ ಹಾಕೋಣ. ಎಲ್ಲಿರುತ್ತೆ? ದಿಕ್ಕಾಪಾಲಾಗಿ ಹೋಗುತ್ತೆ, ಎಲ್ಲ ಒಂದು ಕಡೆ ಹೋಗುತ್ತಾ ಸಮುದ್ರದಲ್ಲಿ. ಮತ್ತೆ ಇವ್ರು ಹಾಕಿದ ಒಣಗೆ ತುಂಡು ಅದರ ಪುಡಿ ಇರುತ್ತೆ, ಆ ಪುಡಿ ಎಲ್ಲ ಸೇರಿ ಒಂದೇ ಪ್ರಯಾಣ ತಗೊಂಡು ಹೋಗಿದ್ದು. ಸರಳವಾಗಿರ್ತಕ್ಕಂತ ಲಗ್ಗೆ ತಾನು ಹೋದ ಹಾಗೆ ತಿಳಿಸಿದ. ಚಿಕ್ಕ ತೊಂಡು ನೀನು ನುಂಗಿದರೆ ಆ ಮೀನು ಜರ ವ್ಯಾಧ ಬಾಣಕ್ಕಿಟ್ಟ ಕೃಷ್ಣನಿಗಾಯ್ತು. ಎಲ್ಲ ಕೃಷ್ಣ ಪ್ರತಿಯೊಂದ ಇಲ್ಲಿ ನೋಡಬೇಕಾಗಿದ್ದು ಮೇಲ್ನೋಟದ ಕೃಷ್ಣ, ಹೌದು ಆತ ಮಾಡಿದ ಸರಿಯ, ಅವನೇ ಒಳಗರಲ್ಲಿ ಏನೇನು ಮಾಡಿಸಿ ಭಾಗವತ ಅಂದು ಇದು ಭಾಗವತ ಇದು ಭಾಗವತ ಬನ್ನಿ. ಸರಿ, ಇತ್ತ ವಸುದೇವ ಹತ್ರ ವಸುದೇವ ನಾರದರ ಹತ್ರ ಇದ್ದಾರೆ. ನಾರದರೇ, ಕೃಷ್ಣ ಭಗವಂತ ಆದರೆ ನಮ್ಮ ದೃಷ್ಟಿ ಮಗ ಅಂತಲೇ ಇತ್ತು. ಎಲ್ಲರ ಮನೆಯಲ್ಲಿ ಮಕ್ಕಳಿದ್ದಂತೆ ನಮ್ಮ ಮನೆಯಲ್ಲಿ ಕೃಷ್ಣ ಇದ್ದ, ಅಷ್ಟೇ ಹೊರತು ಆತನ ಭಗವಂತ ಅಂತ ನೋಡುವ ಭಾಗ್ಯ ನಮಗೆ ದೇವ ಕೊಟ್ಟಿಲ್ಲ, ಕೊಟ್ಟಿದ್ದ. ಆದ ಕಾರಣ ಅವನ ಇವಾಗ ನೀವೇ ಕೊಡಿ ಗುರುಗಳಾದ್ದರಿಂದ. ಏನು ಬೇಕು ನಿಮಗೆ ಅಂದ್ರೆ ಹೇಳುತ್ತಾರೆ, ಆಗ ಬಂದು ಧರ್ಮಗಳನ್ನ ಕುರಿತು ಉಪದೇಶ. ಏನು ಭಾಗವತ ಧರ್ಮ ಏನು ಬೇಕು ಅಂದ್ರೆ ಅದಕ್ಕೆ ಹೇಳುತ್ತಾರೆ, ನಿಮಿ ಚಕ್ರವರ್ತಿ ವಿದರ್ಭ ದೇಶದ ಮಹಾರಾಜ ತಾನು ಯಜ್ಞವನ್ನ ಮಾಡುವಾಗ ಅಲ್ಲಿ ಯಾದೃಚ್ಛಿಕ ಅಂದರೆ ಭಗವಂತನ ಇಚ್ಛೆಯಿಂದ ಹೊರಟು ಬಂದವರೇ 9 ಜನ ಜಯಂತಿಯರು, ಜಯಂತಿ ದೇವಿಯ ಮಕ್ಕಳು, ಋಷಭ ನಾಮಕ ಭಗವಂತನ ಮಕ್ಕಳು. ಭುವನಂ ಪುನಾನಾಹ, ಇಡೀ ಜಗತ್ತನ್ನೇ ಪವಿತ್ರ ಮಾಡುತ್ತಾರೆ ಅಂತಹ ಮಹಾನುಭಾವರು ಅಲ್ಲಿ ಬಂದಿದ್ದಾರೆ. ಅವರಿಗೆ ನಮಸ್ಕಾರ ಮಾಡುತ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಸಂಸಾರದಲ್ಲಿ ಕ್ಷಣಾರ್ಧೋಪಿ ಒಂದರ್ಧ ಕ್ಷಣವಾದರೂ ಕೂಡ ಸತ್ಸಂಗ ಶೇವಧರ್ಮಣ ಸಜ್ಜನರ ಸಹವಾಸ ಎಂಬುದು ಸಂಪತ್ತಯ್ಯ. ಆದ್ದರಿಂದ ಹನುಮಂತವರು ಬರೋದೇ ಅಪರೂಪ, ಬಂದಿದ್ದೀರಾ, ನನಗೆ ಭಾಗವತ ಧರ್ಮಗಳನ್ನ ಕುರಿತು ತಿಳಿಸಿಕೊಡಿ. ಏನಾ ಭಾಗವತ ಧರ್ಮ ಅಂದರೆ ಹೇಳುತ್ತಾರೆ, ಭಗವಂತ ತನ್ನನ್ನು ತಾನು ಕೊಡಲಿಕ್ಕೆ ತಾನು ಸಿಗಲಿಕ್ಕೆ ಹೇಳಿದ ತಾನೇ ಹೇಳಿದ ಉಪಾಯಗಳು ಭಾಗವತ ಧರ್ಮಗಳು. ಅದನ್ನು ಅನುಷ್ಠಾನ ಮಾಡಿದ್ರೆ ಸಾಕು, ಈ ಸಂಸಾರದಲ್ಲಿ ಕಣ್ಣು ಮುಚ್ಚಿಕೊಂಡಿದ್ರು ಕೂಡ ನಾವು ದಾಟಿಕೊಂಡೋಗ್ಲಿಕ್ಕೆ ಸಾಧ್ಯ ಹೇಳಿದರು. 9 ಜನ ಹೇಳಿದರು, ಪ್ರೋಷ್ಠಪದಿಯಲ್ಲಿ ಹೇಳಲಿಕ್ಕಾಗ ಹೇಳಿದರು, ತುಂಬಾ ಹೇಳಿದರು. ಚೂರು ನೋಡಿ ಬಿಡೋಣ. ಅದರಲ್ಲಿ ಪ್ರಧಾನವಾದ್ದು ನಾವು ನಿತ್ಯ ಹೇಳುವಂಥದ್ದು, ಕಾಯೇನ ವಾಚ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸ್ವತಃ ಸ್ವಭಾವ ಕರೋತಿ ಯದ್ಯಂತ ಸಕಲಂ ಪರಮೀ ನಾರಾಯಣ ಎದು ಸಮರ್ಪಯಸ್ತತ್ತು ಅಂತ ಚೆನ್ನಾಗಿ ಸಮರ್ಪಯಾಮಿ ಅಂತ ನಾವು ಹೇಳ್ತೇವೆ. ಸಮರ್ಪಿಸಿ ಶಬ್ದ ಭಾಗವತದಲ್ಲಿ ಹಾಗೆ ಭಗವಂತನಿಗೆ ಅರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅರ್ಥ ಆಯಿತು, ನಿನ್ನೆ ಬೆಳೆ ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ನೀನು ಮಾಡಿರ್ತಕ್ಕಂತ ಎಲ್ಲ ಕರ್ಮಗಳನ್ನ ಪೂಜೆ ಆಗಲಿ ಸ್ವಾಮಿ. ಇವತ್ತು ನಿನ್ನೆ ಬೆಳಗ್ಗಿನಿಂದ ಇವತ್ತಿನ ಬೆಳಗ್ಗಿನವರು ಮಾಡಿದ್ದು ನಿನ್ನ ಪೂಜೆ ಆಯಿತು ಹರಿಯೇ ಕೃಷ್ಣಾರ್ಪಣೆ. ಆಗ ಕೃಷ್ಣಾರ್ಪಣೆ ಬಿಡುವಾಗ ಹೇಳು ಕವಾಚ ಅಂತ ಹೇಳ್ತೀವಿ. ಅಷ್ಟು ಮಾತ್ರ ಸಾಕ, ಅದರ ಅರ್ಥನಷ್ಟೇನಾ ಅಂತ ಕೇಳಿದ್ರು. ತಾತ್ಪರ್ಯ ಅಷ್ಟೇ ಅಲ್ಲ, ಅದೇನು ಅಂದರೆ ಕರ್ಮ ಸಮರ್ಪಣ ಭಗವಂತನಿಗೆ ಮಾಡುವುದರಲ್ಲಿ ತಾತ್ಪರ್ಯ ಭಗವಂತನಿಗೆ ಅಂತರ್ಪಣೆ ಮಾಡಬೇಕು. ವಾರ್ಷಿಕ ಕರ್ಮಗಳನ್ನ ಭಗವಂತನ ಅರ್ಪಣೆ ಮಾಡಬೇಕು. ನಮಗಾದ್ರೆ ಅನ್ನ ಬಿಸಿ ಬಿಸಿಯಾಗಿ ಹೊತ್ತೊತ್ತಿಗೆ ಬೇಕು. ದೇವರಿಗೆ ಇವತ್ತಿಂದ ನಾಳೆ ಬೆಳಿಗ್ಗೆವರೆಗೂ ಎಲ್ಲಾ ತೆಗೆದು ಒಂದ್ಸಲ ಗಂಟು ಕಟ್ಟಿಕೊಟ್ರೆ ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ಆ ಕರ್ಮವನ್ನ ಹೊತ್ತು ಹೊತ್ತಿಗೆ ಒಂದೊಂದು ಕರ್ಮ ನಡೆದಾಗ ಕೃಷ್ಣಾರ್ಪಣೆ ಬಿಡಬೇಕು. ಕರ್ಮ ಮಾಡುವಂತ ನೆನೆಯಬೇಕು, ಭಗವಂತನ ಸ್ವಾತಂತ್ರ್ಯ ನೆನಪಿರಬೇಕು. ನೀನೇ ಮಾಡಿ ಮಾಡಿದ ಎಂಬ ಎಚ್ಚರ ಪೂರ್ವಕ ಕರ್ಮ ನಡೀಬೇಕು. ಕರ್ಮ ಮುಗಿದು ಕೃಷ್ಣಾರ್ಪಣೆ ಬಿಡಬೇಕು. ಇದು ಕಾಯೇನ ವಾಚ ಎಂಬುದರ ತಾತ್ಪರ್ಯ. ಮತ್ತದರ ತಾತ್ಪರ್ಯ ಏನು ಅಂತ ಹೇಳ್ತಾರೆ, ನಮಗೆ ಇಡೀ ದಿನ ಪ್ರತಿಯೊಂದು ಕ್ಷಣ ದೇವರಕ್ಕೂ ಆಧಾರಪೂರ್ವಕವಾಗಿ ಬರಬೇಕು. ಇದು ಟಾರ್ಗೆಟ್ ಅನ್ನು ದೇವರ ಆಧಾರಪೂರ್ವಕವಾಗಿ ಬರಬೇಕಾದ್ರೆ ಯಾವುದು ಸಹ ನಮ್ಮಿಂದ ಆಗಲ್ಲ. ಒಂದು ಗಂಟೆಗೆ ಪಾರಾಯಣ ಯಾವುದಾದಷ್ಟೇ, ಒಂದು ಗಂಟೆ ಆದ್ರೆ ಸಾಕಪ್ಪ ಅನಿಸುತ್ತೆ. ಹಾಗಾದ್ರೆ ಇಡೀ ನಾವು 14 ಗಂಟೆಗಳ ಕಾಲ, 24 ಗಂಟೆಯಲ್ಲಿ 8 ಗಂಟೆ ನಿದ್ದೆ ಹೋಯ್ತು, 2 ಗಂಟೆ ದೇವರ ಪೂಜಾ ಹೋಯ್ತು, ಇನ್ನು ಮಿಕ್ಕ 14 ಗಂಟೆಗಳ ಕಾಲ ದೇವರ ಆದರ ಪ್ರತಿಯೊಂದು ಕ್ಷಣ ನೆನೆಯಬೇಕಾದ್ರೆ ಇನ್ಯಾವ ಸಾಧನೆ ಇದೆ ನಮಗೆ ಅಂದ್ರೆ ಹೇಳಿದ್ರು. ಸತತ ವಿಷಯೇಂದ್ರಿಯಗಳು ಕವಿತ ನೆನೆಸಿ ರಾಜಿಸುವ ಲಕ್ಷ್ಮಿ ಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜಾದ ಅಂದರೆ ಆಯಾ ಏನು ಕರ್ಮ ಬೆಳಿಗ್ಗೆ ರಾತ್ರಿವರೆಗೂ 11 ಇಂದ್ರಿಯಗಳಿಂದ ಪಡಲಿಕ್ಕೆ ಪ್ರಯತ್ನ. ಸುಖ ಪಡುವಾಗ ಪದಾರ್ಥ ಭಗವದ್ ರೂಪ, ಇಂದ್ರಿಯಗಳ ಭಗವದ್ ರೂಪ ನೆನೆದು ದೇವರಿಗೆ ಸಮರ್ಪಣೆ ಮಾಡುವುದೇ ವಿಶೇಷವಾದ ಪೂಜಾ. ದೇವರ ನೆನಪು ಬಂತು, ಊಟವಾಯಿತು, ನಾವು ಉದ್ಧಾರ, ದೇವರೇ ಮಾಡಾನೆಂಬ ನೆನಪು ಬಂತು. ಯಾವಾಗ ಪ್ರತಿಯೊಂದು ಕಾರ್ಯದಲ್ಲಿ ಕಾಲು ತೊಳೆದ್ರು, ಕೈ ತೊಳೆದ್ರು, ಮುಖ ತೊಳೆದ್ರು, ಸ್ನಾನ ಮಾಡಿದರು. ಅರ್ಥಾತ್ಸಂಜನೆ ಚೆನ್ನಾಗಿ ಹೇಳಿಕೊಡುತ್ತಾರೆ. ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಒಂದು ದೇವರ ಕೃತಾರ್ಪಣೆ ಹೇಗೆ ಬಿಡಬೇಕು ಎಂಬುದನ್ನ ಎಲ್ಲವನ್ನು ತೋರಿಸಿಕೊಡುತ್ತಾರೆ. ರಾತ್ರಿ ಪರ್ಯಂತ ಕೊನೆಗೆ ರಾತ್ರಿ ಮಲಗುವಾಗ ಆ ಹಾಸಿಗೆ ಕೂಡ ಕೃತಾರ್ಪಣೆ ಬಿಟ್ಟು ಮಲಗಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮತ್ತು ರಾತ್ರಿ ಮಲಗಿದ ಮೇಲೆ ಸ್ವಪ್ನದಲ್ಲಿ ಕಂಡದ್ದೆಲ್ಲ ನಿನಗರ್ಪಿತ, ಸುಷುಪ್ತಿಯಲ್ಲಿ ಬಂದ ಸುಖ ಅಲ್ಲಿ ಬಂದ ನಿನ್ನ ರೂಪಗಳು ನಿನಗರ್ಪಿತ, ಎದ್ದ ಏಳೋ ಬರ್ಪರಿ ಏನೇನು ಬರ್ತಾ ಇದೆ ಸರ್ವವೂ ನಿನಗರ್ಪಿತ, ಸರ್ವಸ್ವ ಭಗವಂತನಿಗೆ ಅರ್ಪಣೆ ಮಾಡಿ ಕಾಯೇನ ವಾಚ ಅಂತ ಹೇಳುವಂತ ಆ ಶ್ಲೋಕದ ತಾತ್ಪರ್ಯ ಅಂತ ತಿಳಿಸಿಕೊಟ್ಟು ಇದೆಲ್ಲ ಹೇಳಿ ನಿಮ್ಮಲ್ಲಿ ಮಾತ್ರ ಹೇಗೆ ಚಿಂತನೆ ಮಾಡೋದಲ್ಲ, ಎಲ್ಲಾ ಕಡೆ ನೋಡಿ, ಸರ್ವತ್ರ ಭಗವನ್ ನೋಡುವ ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ಇದು ದೊಡ್ಡ ವ್ರತ, ಎಲ್ಲಾ ವ್ರತಗಳಿಗಿಂತ ದೊಡ್ಡ ವ್ರತ, ದೇವರಿಗೆ ಪ್ರೀತಿಕರವಾದ ವ್ರತ. ಏನಿದು? ಬೆಳಿಗ್ಗೆ ರಾತ್ರಿವರೆಗೂ ಆಗುವ ಸಕಲ ಕರ್ಮಗಳು ಭಗವಂತನನ್ನು ನೆನೆದೇ ಮಾಡುತ್ತೇನೆ, ಆಯಾ ರೂಪಗಳನ್ನ ಇಂದ್ರಿಯಗಳಲ್ಲಿ ದೇವರ ಅರ್ಪಣೆ ಮಾಡಿಯೇ ಮಾಡುತ್ತೇನೆ, ಕೃಷ್ಣಾರ್ಪಣೆ ಬಿಟ್ಟೇ ಇರ್ತೇನೆ. ಪ್ರತಿಯೊಂದು ಕರ್ಮಕ್ಕೆ ಪ್ರವಚನಕ್ಕೆ ಬಂದವು ಕೃಷ್ಣಾರ್ಪಣ, ಪ್ರವಚನ ಕೇಳಿದವು ಕೃಷ್ಣಾರ್ಪಣ, ಪ್ರವಚನದಿಂದ ಮನೆಗೆ ಹೋದವು ಕೃಷ್ಣಾರ್ಪಣ, ಮಧ್ಯದಲ್ಲಿ ಕೃಷ್ಣಾರ್ಪಣ ಬಿಡಬೇಕೆಂಬುದು ಕೃಷ್ಣಾರ್ಪಣ ಆಗಿರುತ್ತೆ, ಅದು ದೇವರು ಮಾಡುತ್ತಿರ್ತಾರೆ. ಅದು ಬಿಡ್ಲೆಪ್ಪ, ಅದಕ್ಕೇನಂತೆ ಎಷ್ಟೆಷ್ಟು ನೆನಪು ಕೊಟ್ರೆ ಅಷ್ಟು ಸ್ವಾಮಿ ಕೊಟ್ಟದ್ದಲ್ಲ, ಮರೆತದ್ದೆಲ್ಲ ಹೆಂಗೂ ಮಾರನೇ ದಿವಸ ಕೊಡ್ಲಿಕ್ಕೆ ಉಂಟು, ಮರೆತದ್ದಲ್ಲಿ ಇವರು ಕೊಡ್ತೇನೆ ಆಯ್ತು ಅಂತ ಅಡ್ಜಸ್ಟ್ ಆಗ್ತದೆ. ಪಾಪ ಸ್ವಾಮಿ, ಮುಖ್ಯ ಪ್ರಾಣ ದೇವರು ನಿನ್ನಿಂದಾಗಿ ನಿನ್ನ ವತಿಯನ್ನು ಬಿಡುತ್ತಾರೆ, ಚಿಂತೆ ಮಾಡಬೇಡ, ಈಗ ನಿನ್ನೆ ಮಂತ್ರಕೃತಿ ನಿಲ್ಬಿಟ್ರೆ ಸಾಕು ಅಂತ ರೀತಿಯಲ್ಲಿ ಅದು ಯಾವಾಗುತ್ತೆ? ಹಾಗಾದ್ರೆ ಮುಖ್ಯ ಪ್ರಾಣ ಎಲ್ಲ ಬಿಡ್ತಾರಲ್ಲ, ನಾವು ಯಾಕೆ ಕಷ್ಟಪಡಬೇಕು? ಮಾರನೇ ದಿವಸ ಕೊಟ್ಟಾಗಲ್ಲ ಅಂದ್ರೆ ಆಗಲ್ಲ, ಎಲ್ಲ ಕೊಟ್ಟು ನಂತರ ಮರೆತು ಹೋಗಿದ್ದಕ್ಕೆ ಆ ಸರಿ ಅಂತ ದೇವತೆ ಪರ್ಮಿಷನ್ ಕೊಡ್ತಾನೆ. ಸರಿ ಇಷ್ಟೆಲ್ಲ ಹೇಳಿ ಈ ರೀತಿಯಲ್ಲಿ ಸತತವಂತನ ಚಿಂತನೆ ಯಾರು ಮಾಡುತ್ತಾ ಬರುತ್ತಾರೆ ಅವರಿಗೆ ಎಂಥ ಫಲ ಬರುತ್ತೆ ಅಂತ ಹೇಳ್ತಾರೆ. ಇವಮ್ರತಶ್ಚ ಪ್ರಿಯ ಜಾತಾನುರಾಗ ದುಧಚಿತೈ ಅಸತ್ಯಥೋ ರೋಚಿ ರೌತಿ ಗಾಯತಿ ಉನ್ಮಾತ ನೃತ್ಯತಿ ಲೋಕಬಾಹ್ಯ. ನಗುವರು, ರೋಧಿಸುವರು, ನಾಟವಾಡುವರು ಅಂತ ರೀತಿಯಲ್ಲಿ ನಾವು ಕೂಡ ಈ ವ್ರತವನ್ನ ಮಾಡಿದರೆ ಅದರ ಫಲ ಬರುತ್ತೆ. ನಾವು ಎಲ್ಲ ವ್ರತ ಮಾಡ್ತೀವಿ, ಇದೊಂದು ಮಾಡಲ್ಲ, ದೇವರಿಗೆ ಇಷ್ಟ ಆದ್ದರಿಂದ ನಮಗಿಷ್ಟ ಬಂದದ್ದೆಲ್ಲ ಮಾಡ್ತೀವಿ, ದೇವರಿಗೆ ಯಾವ್ದು ಮಾಡಲ್ಲ. ಇದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡೋಣವಾ? ಕೋಟ್ಯಪತಿ ಶುರುವಾಗ ಈ ಸಲ ಕೋಟ್ಯಪತಿ ನೆನಪಿರಲಿ, ಜೀವನದಲ್ಲಿ ಶುರು ಅಂತ ಆಗಲಿ. ಏನೋ ಬೇಡ, ಬೆಳಿನ ಹಾಲು ಕುಡಿತೀರಾ? ಹಾಲು ಕುಡಿಯುವಾಗ ಹಾಲಲ್ಲಿ ದೇವರು, ನಮ್ಮಲ್ಲಿ ದೇವರು ಸ್ಮರಣೆ ಮಾಡಿ ನೀನೇ ಸುಖ ಕೊಡ್ತೀವಿ. ಹಾಲು ಕುಡಿಯೋಣ. ಅಲ್ಲ ಅದು ರಿಪೇರ್ ಮಾಡ್ತಾರಲ್ಲ ರೂಪಾಂತರ, ರೂಪಾಂತರ ಬಹಳ ಬಂದಿದೆ ನಮ್ಮಲ್ಲಿ. ಅದೇನು ಹಾಲಿಗೆ ಚೂರು ಮಜ್ಜಿಗೆ ಚುಕ್ಕಿ ಹಾಕಿದ್ ಮಜ್ಜಿಗೆ ಅಂತ ಬಿಟ್ರೆ ಅಲ್ಲ ರಿಪೇರ್ ಮಾಡ್ತಾರೆ ಪಾಪ. ಅಂದ್ರೆ ನೋಡಿ ಅಷ್ಟ ಅವ್ರನ್ನ ಹಾಲು ಆಗ್ತಾ ಇಲ್ಲ ಆತರ ಇರ್ಲಿ ಬಿಡಿ ಅಂತ, ಅದ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಿಡಿ ಈ ತಿಂಗಳು ಬಿಟ್ಟು ಈ ತಿಂಗಳು ಅದ್ರ ಚಾನ ಏನು ಕುಡಿತಿರೋ, ಮಜ್ಜಿಗೆ ಕುಡಿತಿರೋ, ಏನು ಕುಡಿತಿರೋ, ಒಟ್ಟಾರೆ ಎರಡು ಒಂದು ಫಲಾರ ಎರಡು ಊಟ ನಮಗೆ ಫಲಾರ ಇಲ್ಲ. ಇದ್ದವರಿಗೆ ಬೆಳಿಗ್ಗೆ ಫಲಾರ ಮಾಡುವವರಿಗೆ ತೀರ್ಥ ಮತ್ತು ಫಲಾರ ಮತ್ತ ಯಾವುದು ಬೆಳ್ಳೆ ಅದು ಹೇಳಿದ್ದು ಬಿಸಿ ತೀರ್ಥ ಫಲಾರ ಮಾಮೂಲು ತೀರ್ಥ ಅಲ್ಲ, ಮಾಮೂಲು ತೀರ್ಥ ನಾವು ಮಜ್ಜಾ ಕೊಡ್ತೀವಿ ಹಾಗಲ್ಲ. ಅವ್ರು ಬೆಳಿಗ್ಗೆ ಮಾಡಿಬಿಡ್ತಾರೆ ಯಾಕೆ ಬಿಸಿ ಬೇಕಂದ ಈ ತೀರ್ಥಲ್ಲೇ ತಗೊಳ್ಲಿಕ್ಕಿಲ್ಲ, ಅದಕ್ಕ ಮುಗಿಸಿ ಬಿಸಿ ತೀರ್ಥ ಅರ ಮಧ್ಯಾಹ್ನ ಊಟ ಸಾಯಂಕಾಲ ಬಿಸಿ ತೀರ್ಥ ಮಧ್ಯೆ ಮಧ್ಯೆ ಪಾನೀಯ ನಂತರ ಮಧ್ಯೆ ಮಧ್ಯೆ ಕಡಲೆಕಾಯಿ ಅದು ಇದು ಎಲ್ಲ ಇರ್ಲಿಯಪ್ಪ. ಸ್ವಾಮಿ ಕೊಟ್ಟ ಸುಖ ಪಡೋಣಂತೆ ಬೇಡ ಅಂದಿಲ್ಲ. ಅನಿಷಿದ್ಧ ಬಹುದ ಪರಿತ್ಯಾಗಿ ಪಶುದೇವರ ಸಂಶಯ ಇಲ್ಲಪ್ಪ, ಏನಾದ್ರು ಪಡೆಯಿತು ನಿಷಿದ್ಧವಲ್ಲ ಪದಾರ್ಥದಿಂದ ಏನು ಸುಖ ಪಡ್ತೀರೋ, ಗೋಡಂಬಿ ಕರ್ಕೊಂಡು ತಿಂತೀರಾ ತಿಂತೀರ, ಎಲ್ಲಾ ರಾತ್ರಿ ಊಟ ಮಾಡ್ತೀರಾ ಮಾಡಿ ಎಲ್ಲ ಸರಿ. ಎಷ್ಟು ನಿಯಮ ಬರೋ ಪ್ರಥಮದವರೆಗೂ ಏನಂತ, ಆ ಪದಾರ್ಥದಲ್ಲಿ ದೇವರನ್ನ ನೆನೆಸಿ ನನ್ನೊಳಗೂ ದೇವರನ್ನ ನೆನೆಸಿ ಸ್ವಾಮಿ ನಿನಗರ್ಪಿತ ಅಂತ ಬಾಯಲ್ಲಿ ಹಾಕ್ತೇನೆ. ನಿನಗರ್ಪಿತ ಅಂತ ಹೇಳದೆ ಬಾಯಲ್ಲಿ ಅಲ್ಲ, ಇದು ದೊಡ್ಡ ವ್ರತ, ಇಷ್ಟು ಮಾಡೋಣ. ಇನ್ನ ಹೆಚ್ಚು ಬೇಡ, ಎಲ್ಲ ಕಡೆ ದೇವರು ನೋಡೋದು ಚಿಂತನೆ ಮಾಡೋದು ಬೇಡ, ತುಂಬಾ ಟೈಟ್ ಆಗಿಬಿಡುತ್ತೆ ಬೇಡ. ಫ್ರೀ ಆಗಿ ಸ್ವಲ್ಪ ಈ ಊಟ ತಿಂಡಿ ತೀರ್ಥಗಳಿಗೆ ಮಾತ್ರ ಸೇವ್ ಮಾಡ್ಕೊಳ್ಳಿ, ಇಷ್ಟು ಮಾಡ್ಬೋದಲ್ವಾ? ಮಾಡಿದ್ರೆ ಬರೋ ಪ್ರೋಕ್ಷ ಬದಿಗೆ ಮತ್ತೆ ನಾವು ಸೇರಿದ ಯಾರು ಮಾಡ್ತಾ ಇದ್ದೀರಿ ಇದು ಅಂದ್ರೆ ಹ್ಯಾಂಡ್ಸ್ ಡೌನ್ ಇರಬಾರ್ದು, ಎಲ್ಲ ಠಕ್ ಅಂತ ಇದ್ರು ಅಲ್ವಾ, ಒಳ್ಳೆ ಅನುಭವ ಆಗುತ್ತೆ. ಅವಾಗ ಸಿಲೆಬಸ್ ಜಾಸ್ತಿ ಮಾಡಿದ್ರೆ ಈಸಿ ಚೆನ್ನಾಗಲ್ಲ. ಈ ತರ ಹೇಳಿ ಎಂಥ ವ್ರತವನ್ನ ನೀವು ಮಾಡಿ ಅಂತ ತಿಳಿಸಿಕೊಟ್ರು. ಇನ್ನ ಚಿಕ್ಕದಾದ ಉಪಾಯ ಹೇಳಿಕೊಡು ಅಂತ ಉದ್ಧವ, ಯಾಕೆ ಸಮಯ ಆಗ್ತಿದೆ. ಕೃಷ್ಣ ನಿನ್ನ ತಿಳಿಯಬೇಕಾದ್ರೆ ತುಂಬಾ ಹೇಳಿದ್ದೀಯ, ಆದರೆ ಅಷ್ಟೆಲ್ಲ ಹೇಳಲಿಕ್ಕಾಗಲ್ಲ, ಚುಟುಕಾದ ಉಪಾಯ ಹೇಳು. ಹೌದಾ ಉದ್ಧವ? ಏನೂ ಇಲ್ಲ, ಎಲ್ಲರೂ ಕೂಡ ಇಷ್ಟು ಕೆಲಸ ಮಾಡಿ ನಾನು ಸಿಗ್ಬಿಡಿ ಅಂತ ಹೇಳಿದ. ಅವರವರಲ್ಲಿ ನಾನಿದ್ದೇನೆ, ತಮ್ಮಲ್ಲಿರುವ ನನ್ನನ್ನ ಎಲ್ಲಾ ಕಡೆ ನೋಡಲಿ, ಎಲ್ಲಾ ಕಡೆ ಇರುವ ಅವರೊಳಗೆ ನೋಡಿ ಸಾಥ್ ಸಿಗ್ತೇನೆ ಅಂತ ಹೇಳಿ ಇದನ್ನೇ ಜಯಶಾಸ್ತ್ರ ಹೇಳ್ತಾರೆ. ಆದರ ತಿಳಿ ಸ್ವಪರ ದೇಹದಲ್ಲಿ ನಮ್ಮೊಳಗೆ ದೇವನನ್ನೇ ಎಲ್ಲಾ ಕಡೆ ನೋಡೋಣ, ಎಲ್ಲಾ ಕಡೆ ಇದ್ದ ದೇವನನ್ನೇ ನಮ್ಮೊಳಗೆ ನೋಡೋಣ. ಆಯ್ತು ಅಂತ ಹೋಗ, ಹೇಗೆ ನೋಡೋದು ಹೇಗೆ ಅಂದ್ರೆ ನಮ್ಮನ್ನ ಬೈಯುವವರಲ್ಲಿ ದೇವರನ್ನು ನೋಡೋಣ, ನಮ್ಮೊಳಗಿದ್ದ ದೇವರೇ ಇದು ಬಯಸ್ತಾ ಇದ್ದಾನೆ ಎಂಬುದು ನೋಡೋಣ, ನಮ್ಮೊಳಗಿದ್ದ ದೇವರೇ ಹೊಗಳೋರಲ್ಲಿ ನಿಂತು ಹೊಗಳಿಸ್ತಾ ಇದ್ದಾನೆ ಅಂತ ನೋಡೋಣ, ಅವನೇ ಎಲ್ಲರಿಂದ ನಿಂತು ಮಾಡಿಸ್ತಾ ಇದ್ದಾನೆ. ಹಾಡಿಗೆ ಬರಲ್ಲ ಇವರಿಗೆ, ಆ ದೇವರೇ ನನ್ನಲ್ಲಿ ನಿಂತು ಬೇಕಾಗಿ ಹಾಡು ಹೇಳಿಸ್ತಾ ಇದ್ದಾನೆ ಎಂಬುದು ನೆನೆಯಲಿ. ಒಳ್ಳೆ ಹಾಡುವರು ಪಕ್ಕದಲ್ಲಿದ್ದಾರೆ, ಅವನೇ ಅದು ಹಾಡು ಹೇಳಿಸ್ತಾ ಇದ್ದಾನೆ ಎಂದು ನೆನೆಯಲಿ. ಇನ್ನೊಂದು ಹಾಗೆ ಡಿಗ್ರೇಡ್ ಏನಿಲ್ಲ, ಆ ಹಾಡು ಹೇಳುತ್ತಾ ಇದ್ದ ರಾಗ ತಾಣದಲ್ಲಿ ಇದೆ ದೇವರ ಮೇಲೆ ಇಲ್ಲ, ಸುತ್ತಿದ್ದವರು ನೋಡ್ತಾ ಇಲ್ಲ, ಚಪ್ಪಾಳೆ ತರ್ತಾರೆ ಅಲ್ಲ, ಅದೇ ನೋಡ್ತಾ ಇದ್ದಾರೆ. ಅದು ದೇವ ಕೊಟ್ಟ, ಆದರೆ ರಾಗವಿಲ್ಲದ ಹೇಳಿಸಿ ದೇವರಲ್ಲಿ ಬಿಟ್ಟು ಕೊಟ್ಟ, ಮತ್ತಿದೆಲ್ಲ ದೇವಪಾರ ಅಂತ. ಅದು ಇದು ಎಲ್ಲ ಅಂತೆ ಸ್ವಾಮಿಯನ್ನು ನೆನೆದಾಯ್ತಲ್ಲ ರೀತಿಯಲ್ಲಿ ದೇವರನ್ನೇ ನೆನೆ ಹೋಗುವುದು ಬಹಳ ದೊಡ್ಡದಿದ್ದು ಹೇಳ್ತಾರೆ. ಎದುರಿ ಇದ್ದ ವ್ಯಕ್ತಿ ನಮ್ಮನ್ನ ಬೈತಾ ಇದ್ದಾರೆ ಅಂತ ಹೇಳಿದರೆ ಅವರೆಲ್ಲ ಅವರ ಗೊಂಬೆಗಳು ಅಲ್ಲಿ ಸ್ವಾಮಿ ನಿಂತು ಆ ರೀತಿ ಮಾಡಿಸ್ತಾ ಇದ್ದಾನೆ. ಯಾಕೆ ನಂದೇನು ಇದೆ, ಅದಕ್ಕೆ ಅವನ ಗಂಟು ಹಾಕಿ ಅವರ ಮೂಲಕ ಮಾಡ್ತಾ ಇದ್ದಾನೆ. ಅವರ ಪ್ರಾರಬ್ಧವೂ ಇದೆ ಅವರ ಆ ರೀತಿ ಪ್ರವರ್ತನೆ ಮಾಡ್ಲಿಕ್ಕೆ. ಆದರೆ ಅಂತಹ ಪ್ರಾರಬ್ಧ ಇದ್ದವರು ನಮಗೆ ಕಾರಣ ಏನು, ನಮ್ದೇನೋ ಪ್ರಾರಬ್ಧ ಕೂತಿದೆ ಅಂತ. ನಾವು ದೇವಿ ಹೌದು, ನಾವಲ್ಲೇ ತಪ್ಪು ಮಾಡುದು, ದೇವರ ಲೋಗ ಏನ್ ಕೇಳ್ತೇವೆ, ಇವನು ಬೈತಾ ಇದ್ದಾನೆ ಇವನ್ನ ಸರಿಸಿ ಬಿಡು ಅಂತ ಇವನ ದೃಷ್ಟಿ ನಮಗೆ. ಆದ್ರೆ ದೇವರು ಮಾಡ್ತಾನೆ, ನೀ ಹೇಳಿದ್ ಮಾಡ್ತೇನಪ್ಪ ಇವನ್ ಸರಿಸ್ಬೇಕಾ ಸರ್ತೇನೆ, ಆದ್ರೆ ನೀನ್ ಪ್ರಾರಬ್ಧ ಕೂತಿದೆ ಇನ್ನೊಬ್ಬ ಅಂತ ಹೇಳಿ ಬಯಸ್ತಾನೆ. ಏನಾಯ್ತು ಅವಾಗ ಆ ದೇವರು ಕೇಳಬೇಕಾಗಿದ್ದೆ, ನನಗೆ ಈ ಬೈ ಬರಲಿಕ್ಕೆ ಕಾರಣವಾದ ನಂದೇ ಬೇಸ್ ಕೂತಿದೆ ಎಲ್ಲಾದ್ರೂ ತೆಗಿಯಪ್ಪ ಅಂತ ಹೇಳಿದ್ರೆ ಅವಾಗ ಯಾರು ಬಯ್ಯದಂತೆ ಮಾಡ್ತಾರೆ. ಹಾಗಾದ್ರಿಂದ ಎದುರಿಗೆ ಬೈಯುವವರಾಗಲಿ ಹೊಗಳುವವರಾಗಲಿ ಅವರಲ್ಲ, ಅವರ ಗೊಂಬೆಗಳಂತೆ ಸ್ವಾಮಿಯೇ ಮಾಡಿಸ್ತಾ ಇದ್ದಾರೆ. ನಮಗೆ ಎಚ್ಚರ ಬಂತ, ನಮಗೆ ಯಾರನ್ನು ಇಲ್ಲಿಗೆ ಹೋಗಲ್ಲ, ಬೈಕೊಳ್ಳೋದವಾಗಿ ಏನು ನಂದೇನೋ ಅದು ರಿಪೇರ್ ಮಾಡ್ಕೊಳ್ಳಿಕ್ ಹೋಗ್ತೀವಿ, ಏನ ಬೈಲಿಕ್ ಹೋಗಲ್ಲ, ನೀವು ಹೇಗೆ ಮಾಡಿದ್ರಿ ಅಂತ ಯಾರನ್ನ ಬೆಟ್ಟಿಟ್ಟು ನೋಡ್ಲಿಕ್ ಹೋಗಲ್ಲ. ಹೌದಾ? ಆ ರೀತಿಯಲ್ಲಿ ದೊಡ್ಡ ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಇದನ್ನ ಅನುಷ್ಠಾನ ಕೆಟ್ಟವರ ಅನುಭವ ಇದೆ, ನನ್ನ ಅನುಭವ ಸಾಕಷ್ಟು ನನಗಿದೆ. ಆದರೆ ಪ್ರವಚನ ಕೇಳಿದವರು ಒಬ್ಬರು ಅವ್ರು ಹೇಳಿದ್ದು, ನಾವೆಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರೆಲ್ಲ ಸೇರಿ ನಾಲ್ಕು ಜನ, ಎಲ್ಲ ಉತ್ತರ ಧ್ರುವ ದಕ್ಷಿಣ ಧ್ರುವ, ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡಿ ಬಹಳ ವರ್ಷಗಳಾಗಿತ್ತು, ಮುಖ ನೋಡ್ಕೊಳ್ತಾ ಇದ್ದಿಲ್ಲ. ಈ ಪ್ರವಚನ ಎಲ್ಲರೂ ಕೇಳಿದ್ವು, ಯಾರು ತಂದುಕೊಟ್ರು ಕೇಳಿದ್ವು, ಹೌದು ಅಂತ ನಮಗೆ ಅನಿಸ್ತಾ, ಈಗ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಿ ಒಳಗೆ. ಹಾ, ಅವ್ರು ಮಾಡ್ತಾರೆ, ಅರಣ್ಯಕಾಚಾರ ಮಾಡ್ತಾರೆ, ಒಳಗೆ ನಿಂತು ರಿಪೇರ್ ಮಾಡಿರ್ತಾರೆ. ಇಷ್ಟೇ ಸ್ವಾರಿಸ್ತಾ ಇದ್ದಾನೆ ಎಷ್ಟು ಅಂತ ಇವೆಲ್ಲ ಕತ್ತರಿಸಿ ಹೋಗುತ್ತೆ. ಅದು ಬರೀ ಮಾಡಿದ್ರು ಇವರು ಮಾಡಿದ ವ್ಯಕ್ತಿಗಳ ಮೇಲೇನೆ ಬರ್ತಾ ಇರುತ್ತೆ, ಒಳ ಶಕ್ತಿಯ ಪರ್ಯಂತ ಹೋಗಿ ಎಂಬ ಭಾಗವತ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಕೃಷ್ಣ ಹೇಳಿದ, ನಿಮಗೆ ಇದು ಏನು, ಯದು ಮಹಾರಾಜ ಅವಧೂತನ ಜೊತೆಗೆ ಸಂವಾದ ಮಾಡಿದ್ದ, ಅವಧೂತನ ನೀವು ಈ ರೀತಿ ಆಗಿರ್ಲಿಕ್ಕೆ ಕಾರಣ ಏನು, ನೀವೇನು ಪ್ರಯತ್ನ ಮಾಡ್ತಾ ಇಲ್ಲ, ದಷ್ಟಪುಷ್ಟವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಒಳ್ಳೆ ಜ್ಞಾನ ಇದೆ, ಕಾರಣ 24 ಜನ ಗುರುಗಳಿದ್ದಾರೆ ಅಂತ ಹೇಳಿದ್ರು. ಯಾರ್ಯಾರ ಗುರು ಹೇಳಿ, ನಿಮಗೆ ಎಲ್ಲ ಗೊತ್ತು. ಹುಡುಗ, ಚಿಕ್ಕ ಹುಡುಗ, ವಯಸ್ಸೆ, ಹುಡುಗಿ, ಹಾವು, ಆನೆ, ನೀರು, ಅಗ್ನಿ, ವಾಯು, ಜಲ, ಆಕಾಶ, ಪಂಚಭೂತಗಳು. ಇಷ್ಟ ಆಯ್ತು. ಈ ಬಾಣವನ್ನ ತಯಾರು ಮಾಡುವವ ಅಜಗರ ಸರ್ಪ ಎಲ್ಲ ಪಟ್ಟಿ ಕೊಟ್ರಲ್ಲ, ತುಂಬಾ ಕೊಟ್ರು. ಯಾಕೆ ಹೇಳಿದ್ರೆ ಚೂರು ನಾನೇ ಒಂದೇ ಸಲ ಹೇಳ್ತಾ ಇದ್ರೆ ನಿದ್ದೆ ಬರ್ತಾ ಇರುತ್ತೆ, ನೀವು ಸ್ವಲ್ಪ ಮಾತಾಡಿ ಸರಿ ಹೋಗುತ್ತಲ್ಲ, ಜೋಕ್ ಬೇಕಾಗಿಲ್ಲ, ನಿಮ್ಮ ಬಾಯಿಂದ ಹೇಳಿದ್ರೆ ಚೆನ್ನಾಗಿಲ್ಲ. ಯಾಕಂದ್ರೆ ನಾನ್ ಚೂರು ಅಂಗೀಚಿ ಹಿಡಿದು ನೀವೇ ಹೇಳ್ಬಿಡ್ತೀರಾ, ಆಚಾರ್ಯ ಸ್ವಲ್ಪ ಸರಿ ಹೋಗಿಲ್ಲ ನೋಡಿ ಅಂತೀರಾ, ತುಂಬಾ ಕಥೆ ಎಲ್ಲ ಬಾಯ್ಪಾಠ ಆಗಿರುತ್ತೆ. ಸರಿ, ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ನಿಮ್ಗೆಲ್ಲ ಗೊತ್ತು. ಅದರಲ್ಲಿ ಆ ಮಾತು ಎಷ್ಟು ಅರ್ಥ ಆಯಿತು, ಅವಧೂತನ ಮಾತು, ಆ 24 ನನ್ನ ಗುರುಗಳು ಅಂತ ಹೇಳಿದರಲ್ಲ, ಅದು ಏನರ್ಥ ಮಾಡಿಕೊಂಡಿದ್ದೀರಾ? ನಾವು ಆ 24 ಗುರುಗಳೇ ಅಂತ, ಅಗ್ನಿ, ವಾಯು, ಆಕಾಶ, ಜಲ, ಅವೆಲ್ಲ ಗುರುಗಳಾದರೆ ನಮಗ್ಯಾಕೆ ಬುದ್ಧಿ ಬರ್ತಾ ಇಲ್ಲ, ಅವಧೂತನಿಗೆ ಯಾಕೆ ಹೊಳೆಯಿತು ಅಂದರೆ, ಆಕಾಶ ಕಾರಣ ಅಲ್ಲ ನೋಡಿ, ನಾವು ಯಾವುದನ್ನ ನೋಡಿದ್ವು ಥಟ್ ಅಂತ ಹೊಳೆಯಿತು ಅದು ಕಾರಣನ ಅಲ್ಲ, ಒಳಗೆ ನಿಂತಿದ ನಮ್ಮ ಸ್ವಾಮಿ ಕಾರಣ. ಹೌದೋ, ಆಕಾಶವನ್ನ ನೋಡಿಸಿ ಆಕಾಶದ ಧರ್ಮವನ್ನ ತೋರಿಸಿ ಈ ಗುಣವನ್ನ ಗ್ರಹಿಸುವಂತ ಹೇಳಿಕೊಟ್ಟದ್ದು ಯಾರು, ಗುರು ಸ್ವಾಮಿ. ಅಲ್ಲಿ ನಿಂತು ಆ ಗುಣ ಪ್ರಕಟ ಮಾಡಿದ್ದು ಯಾರು, ಇವನೇ ಆಕಾಶದಲ್ಲಿ ನಿಂತು ಪ್ರಕಟ ಮಾಡಿದ್ದು. ಹಾಗಾದರೆ ಯಾರು ಗುರು ಅಂತ ಹೇಳಿದರೆ, ನಮ್ಮ ಬಿಂಬನೆ 24 ರೂಪ ಧಾರಣೆ ಮಾಡಿ ಅಲ್ಲಿ ನಿಂತು ಇಲ್ಲಿ ನಿಂತು ತನ್ನ ಗುಣವನ್ನ ತಾನು ಪ್ರಕಟ ಮಾಡಿದ ಗುಣವನ್ನ ತಿಳಿಸಿಕೊಟ್ಟ. ಇದೇ ಅಲ್ಲ ಅವಧೂತ ನೋಡಿದ್ದು. ಮತ್ತೆ ಜಡವಾದ ವಸ್ತುಗಳು ಗುರುಗಳು, ಅಲ್ಲಿ ನಿಂತ ಸ್ವಾಮಿ ಗುರು. ಇದು ಅರಣ್ಯಕಾಚಾರ ಕೊಟ್ಟಂತ ಭಾವ. ಅಪ್ಪ ಗಾಳಿಗೆ ಕುಂಬಿಗೆ ನಮಸ್ಕಾರ ಮಾಡಬೇಡಿ, ಸ್ವಾಮಿ ಇದ್ದಾನೆ ಅವನಯ್ಯ ಗುರು, ಅವನಿಗೆ ನಮಸ್ಕಾರ ಮಾಡಿ. ಸರಿ, ಅದಾದ ಮೇಲೆ ಇನ್ನೊಬ್ಬರು ಬಂದ್ರು. ಶರೀರಗಳ ಸಂಪರ್ಕ, ಶರೀರದ ಮೇಲೆ ವ್ಯಾಮೋಹ ಬಿಡಿ, ಅದರಿಂದ ಹಾಳಾದೆ ಅಂತ ಹೇಳಿದ್ರು. ಯಾರು? ಐಲ, ಐಲ ಗೀತ, ಇಲಾದೇವಿಯ ಮಗ ಕುರೂರವ. ಊರ್ವಶಿಗಾಗಿ ತಿರುಗಾಡಿ 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 ಕೊನೆಗೆ ಅಪ್ಪಾ ಇದಕ್ಕೋಸ್ಕರ ನನ್ನ ಜೀವನ ಎಲ್ಲ ಕಳ್ಕೊಂಡಲ್ಲ ಅಂತ ದುಃಖಪಟ್ಟ. ನಾವು ಹೌದು ಅಂದುಕೊಂಡು, ಆದರೆ ಅಲ್ಲಿ ನೋಡಬೇಕಾಗಿದ್ದೇನಾದ್ರೂ ಇದೆಯಾ? ಅಷ್ಟೇ ಸಾಕ ಮಾತುಗಳು ನೋಡಿ, ಇಷ್ಟು ಕಾಲ ನಾನು ಹೀಗೆ ಮಾಡಿದೆ ಕಳ್ಕೊಂಡೆ. ಮತ್ತು ನಮ್ ಬೇಸ್ ತಗೊಂಡು ಹೋದ್ರೆ ಮರೀಲಿಕ್ಕಾದ್ರೂ ನೆನಪಿಟ್ಟುಕೊಳ್ಳಿಕ್ಕಾದ್ರೂ ಸ್ವತಂತ್ರವೇ ಜೀವರು ಅಲ್ಲ ಅಂದ್ರೆ ಏನು ಬಂತು ಐರಗೀತಾದಲ್ಲಿ? ಅಂದರೆ ನಾನು ದೇವರೇ ಮರೆತಿದ್ದು ನನ್ನ ಕರ್ಮಾನುಸಾರ. ಏನು ದೇವರನ್ನ ಮರೆಸಿ ಒಬ್ಬ ಹೆಣ್ಣಿನ ಸುತ್ತು ತಿರುಗಾಡಿಸಿದ್ದು ಸ್ವಾಮಿ, ಕೊನೆಗೆ ಬುದ್ಧಿ ಕೊಡಿಸಿದ್ದವ ನಾನೇ ಶರಣಾಗತನಾಗಿದ್ದರೆ ಭಗವಂತನಿಗೆ ಅವಾಗೆ ಬುದ್ಧಿ ಕೊಡುತ್ತಿದ್ದ. ದೇವರ ಶರಣಾಗತನಾಗ್ಲಿಲ್ಲ, ಅದಕ್ಕೆ ಹಿಂದೆ ಓಡಿಸಿದ, ಅದಕ್ಕೆ ಹೀಗಾಯಿತು. ದೇವರ ಶರಣಾಗತರಾದರೆ ನಮಗೆ ಯಾವ ರೀತಿಯಾದ ಬುದ್ಧಿ ಭ್ರಮಣ ಇರಲ್ಲ ಎಂಬುದನ್ನ ವಿಶೇಷ ತೋರಿಕೊಡತಾ ಇದ್ದ. ಇದು ಐಲಗೀತ. ಇನ್ನ ಭಿಕ್ಷುಗೀತ ಯಾವುದು ಹೇಳಿ? ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು ಅಂತ ಹೇಳಿದ್ರಲ್ಲ, ಅದು ಯಾವುದೋ ಅಲ್ಲ, ಭಿಕ್ಷುಗೀತೆಯ ಕನ್ನಡ ತರ್ಜುಮೆ ಮಾಡಿದ್ದದು. ಭಿಕ್ಷು ನಾನಾ ಭೀಕರ ಚರ್ಯೆಗಳು ಮಾಡಿದ್ದ, ಮುಂದೆ ತನ್ನವರಿಗೆಲ್ಲ ದುಡ್ಡು ಕೊಡದೆ ತಾನು ತಿನ್ನದೆ ಆ ದುಡ್ಡಿಗೋಸ್ಕರ ಎಲ್ಲರಿಗೂ ತೊಂದರೆ ಕೊಟ್ಟು ದುಡ್ಡನ್ನ ಹೂತಿಟ್ಟ. ಅವಾಗಿನ ಬ್ಯಾಂಕ್ ಅಂದ್ರೆ ಭೂಮಿ ಎಲ್ಲ ಇಟ್ಟ, ಎಲ್ಲ ಹೊತ್ತುಕೊಂಡು ಹೋದರು, ಇವನನ್ನ ಹೊರಗೆ ಹಾಕಿದ್ರು. ಬುದ್ಧಿ ಬಂತಿವನಿಗೆ, ಒಳ್ಳೆ ಜ್ಞಾನಿಯಾದ ಯೋಗಿಯ ಅಂದ್ರೆ ಒಳ್ಳೆ ಸನ್ಯಾಸಿಯಾಗಿ ಬಂದ. ಅಯ್ಯೋ ಭಿಕ್ಷು ಬಂದಿದ್ದಾನೆ ಅಂತ ನೋಡಿದ್ರು, ಇದೇನು ವೇಷವೋ ಅಂತ ತಿಳ್ಕೊಂಡ್ರು, ಮತ್ತೇನು ಮೋಸ ಮಾಡ್ಲಿಕ್ಕೆ ಬಂದಾನೆ ಅಂತ ತಿಳ್ಕೊಂಡು ಕಮಂಡಲು ಒಡೆದರು, ಮಣಿಮಾಲ ಹರಿದರು, ಅವನ ಮೇಲೆ ಮಲಮೂತ್ರಗಳು ಮಾಡಿದರು. ಇಷ್ಟು ಮಾಡಿದಾಗ್ಲೂ ಕೂಡ ಕೃಷ್ಣ ನಿಂತಿತ್ತ ಅಂತ ಹೊರಟ. ಇಲ್ಲಿ ನೋಡಬೇಕಾಗಿದ್ದು, ಸರಿ ಇದು ನಮಗೆ ಗೊತ್ತು, ಆದರೆ ಯಾವ ಸ್ವಾಮಿ ಆದರೆ ಆ ಜೀವಿಯ ಕರ್ಮಾನುಸಾರ ಅವನೊಳಗೆ ನಿಂತು ಭೀಕರವಾದವ ಅಂತ ಎಲ್ಲರಿಂದ ಅನಿಸಿದನೋ, ಆ ಪ್ರವೃತ್ತಿ ಮಾಡಿಸಿದನೋ, ಅದೇ ಸ್ವಾಮಿ ಸರಿಯಾದ ಸಮಯ ಬಂದ ಕೂಡಲೇ ಅವನಿಗೆ ಬುದ್ಧಿ ಕೊಟ್ಟು ಒಳ್ಳೆ ಯೋಗಿಯಂತೆ ಮಾಡಿ ಎಲ್ಲರೂ ಮಲಮೂತ್ರ ವಿಸರ್ಜನೆ ಮಾಡಿದರೂ ಕೂಡ ಹರಿಸಂಕಲ್ಪ ಅಂತ ಕೂಡುವಂತೆ ಮಾಡಿದ್ದಾರಯ್ಯ. ಆ ಒಳಗಿರುವ ಬಿಂಬಮೂರ್ತಿ ಅಲ್ಲವಾ? ಅವನೊಬ್ಬನೇ ಹಾಗೂ ಮಾಡುತ್ತಾನೆ ಹೀಗೂ ಮಾಡುತ್ತಾನೆ, ವ್ಯಕ್ತಿಗಳನ್ನ ಏನು ಬೇಕಾದರೂ ಮಾಡಬಲ್ಲ. ಅದರಿಂದ ಅವನ ಪಾದ ಹಿಡಿದರೆ ನಮ್ಮನ್ನು ರಕ್ಷಣೆ ಮಾಡುತ್ತಾನಲ್ಲ, ಇದೇ ಭಿಕ್ಷು ಗೀತ. ಅಂದು ನಮ್ಮ ದೃಷ್ಟಿ ಎಷ್ಟುವರೆಗಿರುತ್ತೆ? ಭಿಕ್ಷು ಹೀಗಿದ್ದ ಹೀಗಾದ, ಆದರೆ ಹೀಗ ಅವನೇ ಅದು ಅವನೇ ಕರ್ಮಾನುಸಾರ ನಂಬಿದವರು ಕೆಟ್ಟವರು ಯಾರೂ ಇಲ್ಲ ಎಂಥದ್ದು ನೋಡಿ. ಅಂಥ ಭಿಕ್ಷು ಕಠೋರನಾಗಿರ್ತಕ್ಕಂಥ ಭಿಕ್ಷು ಕೊನೆಗೆ ತಾನು ಹೇಳಿದ ಗೀತೆಯನ್ನ ಕೃಷ್ಣ ತನ್ನದರಿಂದ ಹೇಳಿದ. ಅಂದರೆ ಅದಕ್ಕೆ ಎಷ್ಟು ಬೇಕು ಆ ರೀತಿಯಲ್ಲಿ ಕೃಷ್ಣ ಆ ಗೀತೆಲ್ಲ ಹೇಳಿ ಉದ್ಧವ ಉದ್ಧವ ತುಂಬಾ ಹೇಳಿದೆ ನೀನು ಹೊರಡು ಭಾಗವಲ್ಲಿ ತನ್ನ ರೂಪ ಇಟ್ಟು ಕೊಟ್ಟ. ನರನಾರಾಯಣ ಸ್ಥಾನದಲ್ಲಿ ನಿಲ್ಲು ಅಂತ ಹೇಳಿ ಕಳಿಸಿದ. ಈ ಪ್ರಶ್ನೆಗೆ ಉತ್ತರ ಯಾವ ಪ್ರಶ್ನೆಗೆ ಉತ್ತರ? ಕೃಷ್ಣ ಪರಧಾಮ ಕೋಟ ಹೊರಟ ಮೇಲೆ ಧರ್ಮ ಯಾರನ್ನ ಆಶ್ರಯಿಸಿತು ಅಂತ ಪ್ರಶ್ನೆ ಬಂದಿತ್ತು ಮೊದಲನೇ ಅಧ್ಯಾಯದಲ್ಲಿ. ಆಗ ಉತ್ತರ ಕೊಡುತ್ತಾ, ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಭಾಗವತವನ್ನಯಿಸಿತು, ಕೃಷ್ಣೇ ಆಶ್ರಯಿಸಿತು ಅಂತ ಅಲ್ಲಿ ಉತ್ತರ ಕೊಡುತ್ತೆ. ನಂತರ ಕೃಷ್ಣ ಯಾದವರನ್ನ ಮುಗಿಸಿ ತಾನು ಪರಂಧಾಮಕ್ಕೆ ಹೊರಟ, ಇನ್ನೊಂದು ಪಾರ್ಥಿವ ಶರೀರವನ್ನ ಸೃಷ್ಟಿ ಮಾಡಿ ಹೊರಟ. ಅದಕ್ಕೆ ಬರುತ್ತೆ ಅರ್ಜುನ ಕೃಷ್ಣನದ್ದು ಬಲರಾಮನದ್ದು ದಹನ ಮಾಡಿ ಹೊರಟ ಅಂತ ಹೇಳ್ತಾರೆ. ದಹನ ಮಾಡ್ಲಿ ಕೃಷ್ಣ ಇಲ್ಲಿದ್ದಾನಲ್ಲಿ, ಕೃಷ್ಣ ಹೊರಟ ಇದು ಪರಂಧಾಮಕ್ಕೆ, ಬೇರೊಂದು ಶರೀರ ಸೃಷ್ಟಿ ಮಾಡಿ ಹೊರಟಿದ್ದ ಕೃಷ್ಣ ಅಂತ ಹೇಳ್ತಾರೆ.
ಹೌದೌದು, ಆಶ್ರಯ ಸೃಷ್ಟಿ ಮಾಡಿ
ಹೋಗ್ತಾರೆ. ಇನ್ನೊಂದು ಇಲ್ಲ, ಆದೇಶರೇ ಬಿಟ್ಟು ಹೋಗ್ತಾರೆ,
ಆಶ್ರಯ ಬಿಟ್ಟು.
ಕೃಷ್ಣನ ಹತ್ರ ಇನ್ನೊಂದು ಸರಿ ಬೇಕಾಯ್ತು, ಅವ್ರಿಗಾಗಲ್ಲ, ಅವ್ರ ಶರೀರ ತಗೊಂಡಿದ್ರು, ಈ ಶರೀರವೇ ತಗೊಂಡಿದ್ರು. ಸರಿ, ನಂತರ ಅರ್ಜುನ ಹೊರಟು ಬಂದ ಈ ಕಥೆಯೆಲ್ಲೂ. ಕೊನೆಗೆ ಕೃಷ್ಣಕ್ಕೆ ಹೊರಡುವಾಗ ಆತ ಲೋಕದಿಂದ ಲೋಕಕ್ಕೆ ತಾನು ಮೇಲಕ್ಕೆ ಬರುವುದನ್ನ ನೋಡಿ ಎಲ್ಲಾ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಂತ ತಿಳಿಸಿಕೊಂಡು ಆಗ ಮತ್ತು ಕರೆ ಶುಕಾಚಾರ್ಯ ಪರೀಕ್ಷಿತ್ ಮಹಾರಾಜ ಇಷ್ಟು ಹೇಳಿದೆ, ಏನು ಹೇಳಿದ್ದು ಹೇಳಿದ್ದೆ ಅನುಷ್ಠಾನಕ್ಕೆ ಬಂದಿದೆ, ಇನ್ನೇನು ಬೇಕಾಗಿಲ್ಲ, ನಾನು ಪ್ರಾಣ ಬಿಡಲಿಕ್ಕೆ ಸಿದ್ಧನಾಗಿದ್ದೆ, ಅಪ್ಪಣೆ ಕೊಡಿ ಸುಧಾಸ್ತು ಅಂತ ಹೇಳಿದ್ರು. ಎಲ್ಲರೂ ನೋಡುವಂತೇನೆ ಯೋಗಿಯಲ್ಲಿ ವಿಶೇಷವಾಗಿ ಶರೀರ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ. ಸರಿಯಾದ ಹೊತ್ತಿಗೆ ತಕ್ಷಕವನ್ನು ಕಚ್ಚುವುದು ಶವದಾಯಿತು, ಅಂದರೆ ಬಿಟ್ಟ ಶರೀರ ಸುಡಲಿಕ್ಕೆ ಬಂದದ್ದಾಯಿತು, ದಹನ ಮಾಡಲಿಕ್ಕೆ ಬಂದಾಯಿತು. ದೇವತಾ ಅದು ಮಾಡಿದ್ದೇನು ಅಂದ್ರೆ ಅವರ ಶರೀರ ದಹನ ಮಾಡಿ ಪುಣ್ಯ ಕಟ್ಟಿಕೊಂಡದ್ದು. ಇಷ್ಟೆಲ್ಲ ಆದ ಮೇಲೆ ಅಲ್ಲೊಂದು ವಿಚಾರ ಬರುತ್ತೆ, ಹೇಳಲೇಬೇಕಾಗಿತ್ತು. ಇಷ್ಟು ಮಾಡಿ ತಕ್ಷಕನ ಮೇಲೆ ಒಗ್ಗರಣೆ ಕೊಡುತ್ತೆ. ತಕ್ಷಕ ಪರಿಷ್ಕಾರನ ರಕ್ಷಣೆ ಮಾಡ್ಲಿಕ್ಕೆ ಬರತಕ್ಕಂತಹ ಬ್ರಾಹ್ಮಣನನ್ನ ಮೋಸ ಮಾಡಿ ದುಡ್ಡು ಕೊಟ್ಟು ಕಳಿಸಿ ಬಿಟ್ಟ. ಅದಕ್ಕೆ ಜನಮೇಜರಾಯನ ಸಿಟ್ಟು ಬಂತು, ಪಪ್ಪ ಆದರೆ ಶಾಪ ಬಂದಿತ್ತು, ಅದಕ್ಕಾಗಿ ತಕ್ಷಕವನ್ನು ಕಚ್ಚಬಹುದು, ಅದಕ್ಕೇ ನಮ್ಗೆ ತೊಂದರೆ ಇಲ್ಲ, ಶಾಪದ ಪ್ರಭಾವ ಇದೆ. ಆದರೆ ಇನ್ನೊಬ್ಬ ಬ್ರಾಹ್ಮಣವನ್ನು ಬದುಕಿಸಿದ್ರೆ ಬಿಡಬಹುದಾಗಿತ್ತು, ಬಿಡದೆ ದುಡ್ಡು ಮೋಸ ಮಾಡಿ ಕಳಿಸಿದ, ಅದಕ್ಕೆ ನಾನು ಯಜ್ಞ ಮಾಡುತ್ತೇನೆ, ಸುಟ್ಟು ಬಿಡುತ್ತೇನೆ ಹೊರಟದ್ದು. ಯಥಾರ್ಥ ನಡೆದದ್ದೇನು? ಬ್ರಾಹ್ಮಣ ಇದ್ದಾನೆ, ತಕ್ಷಕನು ಬರ್ತಾ ಇದ್ದಾನೆ. ತಕ್ಷಕ ಕೇಳಿದ ಬ್ರಾಹ್ಮಣನನ್ನ, ನೀನ್ ಯಾಕೆ ಬರ್ತಾ ಇದೀಯ? ನಾನು ಅಲ್ಲಿಗೆ ಬರ್ತಾ ಇದ್ದೇನೆ. ಹೌದಾ, ನೋಡೋಣ ಅಂತ ಹೇಳಿ ಎದುರಿಗೆ ಒಂದು ವೃಕ್ಷ ಇತ್ತು, ಕಡಿಯುವ ಕೂತಾದ್ರೆ ಅವರ ಸಹಿತ ಸುಟ್ಟ. ತಕ್ಷಕ ಸುಟ್ಟು ಬಿಟ್ರೆ ಬ್ರಾಹ್ಮಣ ಸಹಿತ ಬದುಕಿಸಿದ ಗಿಡವನ್ನ. ಹೌದಾ, ಬಹಳ ಚೆನ್ನಾಗಿದೆ ಅಂತ ನೋಡಿ, ಯಾಕೆ ಬರ್ತಾ ಇದೀಯ ಅಲ್ಲಿಗೆ? ಏನ್ ಬೇಕಾಗಿತ್ತು? ದುಡ್ಡು ಬೇಕಾಗಿತ್ತು ನನಗೆ, ನಾನು ಕೊಡುತ್ತೇನೆ ಹೋಗಿಬಿಡು ಅಂತ ತಕ್ಷಕ ಹೇಳಿದ. ಅಷ್ಟೇ ಕೇಳಿದ ಕಟ್ಟೆಗೆ ಹೊಡೆಯುವ, ಅಲ್ಲಿಂದ ಹಾರಿ ಹೋಗಿ ಪರೀಕ್ಷಿತನ ಮಂತ್ರಿಗಳಿಗೆ ಹೇಳಿದ. ಅಷ್ಟೇ ನಡೀತಲ್ಲಿ ಇಲ್ಲಿಂದ ಮುಂದಕ್ಕೆ ಹೋಯಿತು. ತಕ್ಷಕ ಕೇಳಿದ ಕೂಡಲೇ ಬ್ರಾಹ್ಮಣ ಹೇಳಾನೆ, ನನಗೆ ನಿಮ್ಮ ದುಡ್ಡು ಬೇಡ, ನಾನು ರಾಜನನ್ನ ಬದುಕಿಸಿಯೇ ದುಡ್ಡು ತಗೊಳ್ಳುವವಾ ಅಂತ ಹೇಳಿದರೆ, ಅವಾಗೆ ಹೇಳ್ತಾರೆ ತಕ್ಷಕ, ನಿನಗೆ ಜ್ಞಾನ ಇದೆ ಅಲ್ವಾ, ರಾಜನ ಆಯುಷ್ಯ ಎಷ್ಟಿದೆ ನೋಡು ಅಂತ ಹೇಳಿದರೆ, ರಾಜನ ಆಯುಷ್ಯ 7 ದಿವಸಕ್ಕಿಂತ 1 ದಿವಸ ಹೆಚ್ಚಿಲ್ಲ, 1 ಕ್ಷಣ ಹೆಚ್ಚಿಲ್ಲ. ಆಶ್ಚರ್ಯ ಪಡ್ತಾನೆ, ಹಾಗಾದರೆ ನೀವು ಕಚ್ಚಿದ ಮೇಲೆ ನಾನು ಬದುಕಿಸಲಿಕ್ಕೆ ಸಾಧ್ಯ ಆಗಲ್ಲ. ಹೌದು, ಅದಕ್ಕೆ ನಾನು ಹೇಳಿದೆ, ಅಲ್ಲಿಗೆ ನೀನು ಬಂದರೆ ನಿನಗೂ ನಿನ್ನ ವಿದ್ಯೆಗೂ ಅವಮಾನ ಆಗತ್ತೆ, ದುಡ್ಡು ಸಿಗಲ್ಲ. ಆದ್ದರಿಂದ ನಾವು ನಾಗರಯ್ಯ ಬ್ರಾಹ್ಮಣ ಪಕ್ಷಪಾತಿಗಳು, ನಮ್ಮ ಪೂಜಾ ಅಂದ್ರೆ ಬ್ರಾಹ್ಮಣ ಪೂಜಾ, ಅದನ್ನ ಸುಬ್ರಹ್ಮಣ್ಯ ಷಷ್ಠಿ, ಏನ್ ಮಾಡ್ತೀರಾ, ಬ್ರಾಹ್ಮಣ ಕರೆದು ಕೊಡ್ತೀರಾ ಅಷ್ಟೇ ಅಲ್ವಾ. ಉಡುಪಿ ಕಡೆ ಹೋದ್ರೆ ನಾಗಮಂಡಲ ಅಂತ 30-40 ಲಕ್ಷ ಇಟ್ಟು ಮಾಡ್ತಾರೆ, ಅದರಲ್ಲಿ 30 ಲಕ್ಷ ಇಟ್ಟರೆ 25 ಲಕ್ಷ ಬರೀ ಬ್ರಾಹ್ಮಣರು ಭೋಜನ ಮಾಡಿಸ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾರ್ಯಾರು ಬ್ರಾಹ್ಮಣರು ಕಾಣಿಸ್ತಾರೆ, ಎಲ್ಲರನ್ನ ಕರ್ಕೊಂಡು ಬಂದು ಊಟ ಹಾಕಿ ವಸ್ತ್ರ ಕೊಟ್ಟು ಕಳಿಸ್ತಾ ಇರ್ತಾರೆ. ಅದೇ ಕೆಲಸ, ಅದೇ ಪೂಜಾ, ಇನ್ಯಾವುದಿರಲ್ಲ. ಅವ್ರ ಕೇಳಿದ್ರೆ, ಯಾಕ್ರಿ 5 ಲಕ್ಷ ಪೂಜಾಕ್ಕೆ 25 ಲಕ್ಷ ಊಟಕ್ಕೆ ಇಡ್ತಿರಲ್ಲ ಅಂದ್ರೆ, ಅದೇ ರೀ ನಾಗರ ಆರಾಧನೆ, ಬ್ರಾಹ್ಮಣರ ಪೂಜಾ ಮಾಡಿದ್ರೆ ಅವ್ರು ಪ್ರೀತರ ಹಾಕ್ತಾರೆ. ಅದೇ ತಕ್ಷಕ ಹೇಳ್ತಾ ಇದ್ದಾನೆ, ಬ್ರಾಹ್ಮಣ ಪಕ್ಷಪಾತಿಗಳು ನಾವು, ಆದ್ದರಿಂದ ನಿಮ್ಗೆ ಅನ್ಯಾಯ ಆಗಬಾರದು, ಅದಕ್ಕೆ ಹೇಳಿದೆ ದುಡ್ಡು ತಗೊಂಡು ಹೋಗು ಅಂದ್ರೆ ಹೋದ. ಮತ್ತೆ ತಕ್ಷಕ ಮಾಡಿದ್ದು ಸರಿಯೋ ತಪ್ಪು? ದೇವತಾ ಸರ್ಪಗಳವರು ಭಗವಂತನ ಸದಾ ಚಿಂತನೆ ಮಾಡತಕ್ಕಂತಹ ಅಪರೂಪದ ಜ್ಞಾನಿಗಳು, ಅವರ ಗುರುತು ತಪ್ಪು ತಿಳಿದರೆ ಇಷ್ಟು ಭಾಗವತ ಕೇಳಿ ಏನಾಗುತ್ತೆ, ಎಲ್ಲ ತಿಪ್ಪೆಯಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ಆದ್ದರಿಂದ ಇದು ಇದರಲ್ಲಿಂದ ಬಂತರಿ, ಇನ್ನು ಹೊಸದಾಗಿ ಹೇಳ್ತೀರಾ ಅಂದ್ರೆ ಭಾರತ ತೆಗೆದು ನೋಡಿ ಅಂತ ಹೇಳ್ತಾರೆ. ಭಾರತದಲ್ಲಿ ಬರತಕ್ಕಂತಹ ಕಥಾ ವಿಷಯ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಪೂರ್ಣಾನುಗ್ರಹ ಮಾಡಿದ. ಕೊನೆ ಘಟ್ಟ ಬರ್ತಾ ಇದೆ. ಇಷ್ಟು ಹೇಳಿದ್ದೀರಾ, ನಮ್ಮ ವಂಶದವರೇ ಯಾರು ಮಾರ್ಕಂಡೇಯರು, ಅವರ ಚರಿತ್ರೆ ಚೂರು ತಿಳಿಸಿಬಿಡಿ. ಅವರನ್ನ ನೆನೆಸಿದ್ರೆ ಏನೋ ಆಯುಷ್ಯ ಬೆಳೆಯುತ್ತಂತಲ್ಲ, 1-2 ವರ್ಷ ನೋಡಿಬಿಡೋಣ ಅಂದ್ರೆ ಹೇಳ್ತಾ ಇದ್ದಾರೆ. ದೇವರನ್ನ ಕಂಡ್ರೂ ಕೂಡ ದೇವರಿಂದ ಏನೂ ಬೇಡ ಅಂತ, ಯಾಕಯ್ಯ ತಪಸ್ ಮಾಡಿದ್ದು, ನಿಮ್ಮ ನೋಡ್ಲಿಕ್ಕೆ ಮಾಡಿದಷ್ಟೇ ಸ್ವಾಮಿ, ನಿಮ್ ನೋಡ್ಲಿಕ್ಕೆ ನೋಡ್ಬೇಕು ಅಂತಿತ್ತು ಅದಕ್ಕೆ ಮಾಡಿದೆ. ಹೌದಾ, ಹಾಗಾದ್ರೆ ಏನಾದ್ರಿದ್ರೆ ನೋಡು ಸ್ವಾಮಿ, ನೀ ಕೇಳಿದ್ದಕ್ಕೆ ಒಂದು ಬರ್ತಾ ಇದೆ, ಏನದು? ಪ್ರಳಯ ಕಾಲದಲ್ಲಿ ನೋಡ್ಬೇಕಯ್ಯ ನಿನ್ನ, ನಾನು ಇರಲ್ಲ ಪ್ರಳಯ ಕಾಲದಲ್ಲಿ, ಹೀಗೆ ನೋಡಬೇಕು. ನೋಡಿಸ್ತೀಯಾ ಯಾಕೆ? ಅಘಟನ ಘಟನಾ ಸಮರ್ಥ ಅಂತ ಪುಸ್ತಕ ಹೇಳ್ತಾ ಇದೆ, ತೋರಿಸು ಅಂತ ಹೇಳಿದ್ರು. ನೋಡ್ಬೇಕಲ್ಲ, ನಕ್ಕು ಹೋದ ಸ್ವಾಮಿ. ಪ್ರಳಯ ಬಂತು, ಅವಾಂತರ ಪ್ರಳಯ ಬಂತು. ವಿಶೇಷವಾಗಿ ನೀರಲ್ಲಿ ಈಜಾಡ್ತಾ ಇದ್ದಾರೆ. ಏನು ಅವರನ್ನೇನು ಬಿಟ್ಟಿಲ್ಲಂತೆ ವಿಷ್ಣು ಪುರಾಣ ಹೇಳ್ತಾ ಇದೆ. ಏನು 10,000 ವರ್ಷಗಳ ಕಾಲ ತಿರುಗಿದ್ರಂತದ್ರಲ್ಲಿ, ಅದು ಎಲ್ಲಿ ಕ್ರಿಯೇಟ್ ಆಯಿತು ಆ ಕಾಲ ಎಲ್ಲ ಬಂತು, ಏನು ಗೊತ್ತಾಗಲ್ಲ ನಮಗೆ. 10,000 ವರ್ಷಗಳ ಕಾಲ ಕತ್ತಲು, ನೀರು, ಆ ಜಲಚರ ಪ್ರಾಣಿಗಳು ತಿನ್ಲಿಕ್ಕೆ ಬರ್ತಾ ಇದೆ, ತಪ್ಪಿಸಿಕೊಂಡು ತಿರುಗ್ತಾ ಇದ್ದಾರೆ ಅಂತಂದ್ರೆ ಹಾಗೆ ಸುಸ್ತಾಗಿ ಬಿಟ್ಟಿದ್ದಾರೆ. ಅಷ್ಟು ದೂರ ದೀಪದಂತೆ ಕಾಣ್ತಾ ಇದೆ, ನೋಡ್ತಾರೆ ದೊಡ್ಡದಾದ ಚಿಕ್ಕ ಮಗು, ದೊಡ್ಡದಾದ ಚಿಕ್ಕ ಮಗು ನೋಡ್ತಾರೆ. ಎಷ್ಟು ದೊಡ್ಡ ಮಗು, ಚಿಕ್ಕದು ಎಳೆಯ ಮಗು, ಆಕಾರ ಬಹಳ ದೊಡ್ಡದು ನೋಡ್ತಾರೆ. ತುಂಬಾ ಚೆನ್ನಾಗಿದ್ದಾನೆ, ಗುಂಗುರು ಕೂದಲು ಬಹಳ ಚೆನ್ನಾಗಿದ್ದಾನೆ, ನಗತಾ ಇದ್ದಾನೆ, ಹತ್ತಿರ ಕರೀತಾ ಇದ್ದಾನೆ. ಹೋಗ್ತಾರೆ, ಹೋದ ಕೂಡಲೇ ಶ್ವಾಸ ತೆಗೆದ, ಒಳಕ್ಕೆ ಹೋಗಿಬಿಟ್ರು. ಇಷ್ಟಿದ್ದಾರೆ ನೋಡತ್ತರ, ಹೋಗ್ಬಿಡ್ತಾ ಇದ್ದಾರೆ, ಒಳಗೆಲ್ಲ ವಿಷಯ ನೋಡುತ್ತಾರೆ, ಆಹಾ ಅಂತಾರೆ, ಹೊರಗೆ ಬಂದು ಬಿಡುತ್ತಾರೆ, ಮತ್ತೆ ಹತ್ತಿರ ಹೋಗ್ಲಿಕ್ಕೆ ಹೋಗ್ತಾರೆ. ಅದೃಶ್ಯವೇ ಆಯ್ತಲ್ಲ ಸ್ವಾಮಿ, ನಿನ್ನ ಸೃಷ್ಟಿಗೆ ನಮೋ ನಮಃ ಅಂದ್ರು. ತೋರಿಸಿದ್ದು ಸತ್ಯವೋ ಸುಳ್ಳೋ? ಸತ್ಯ. ಹೇಗೆ ತೋರಿಸಿದ? ಅವನಿಗೆ ಗೊತ್ತು ಅಂತ ಹೇಳಿದರು. ಆ ರೀತಿಯಲ್ಲಿ ಸತ್ಯವಾದನ್ನೇ ಭಾಗವಹನ್ ತೋರಿಸಿದ. ಅಂಥವರ ಎದುರಿಗೆ ಪಾರ್ವತಿ ಪರಮೇಶ್ವರರು ಬಂದ್ರು. ಪಾರ್ವತಿ ದೇವಿ ಕೇಳುತ್ತಾಳೆ, ಒಳ್ಳೆ ತಪಸ್ಸು ಮಾಡ್ತಾ ಇದ್ದಾರೆ, ವರ ಕೊಡೋಣ. ಆಗಲ್ಲ, ಅವ್ರು ತಗೊಳ್ಳಲ್ಲ, ಇಲ್ಲ ಒಂದು ಕೆಳ ಕೊಟ್ಟು ಕೊಡ್ಲೇಬೇಕು. ಇವರು ವರ ಬಂದು ನಿಂತರೆ ನೋಡುವ ಹಂತದಲ್ಲಿ ಇಲ್ಲ. ಅದಕ್ಕೆ ರುದ್ರದೇವರು ನಾಸಾಪುಟದಿಂದ ಹೃದಯಕ್ಕೆ ಹೋಗಿ ನಿಲ್ತಾರೆ. ಆಶ್ಚರ್ಯ, ನಾನು ಶ್ರೀಹರಿ ಧ್ಯಾನ ಮಾಡ್ತಾ ಇದ್ರೆ ರುದ್ರದೇವರು ಯಾಕೆ ಬಂದ್ರು ಅಂತ ಕಣ್ಣು ತೆಗಿತಾರೆ, ಹಿಂದೆಗಿದ್ದಾರೆ. ಅಪ್ಪ ಅಮ್ಮಂದ್ರು, ಜಗತ್ತಿಗೆ ಅಪ್ಪ ಅಮ್ಮಂದ್ರು, ನಮಸ್ಕಾರ ಮಾಡ್ತಾರೆ, ತಂದೆ ತಾಯಿಗಳು ಬಂದಿದ್ದೀರಾ, ಅರ್ಕೆ ಬಾಧ್ಯ ಕೊಟ್ಟು ಬಂದ ಕಾರಣವೇನು? ಏನೂ ಇಲ್ಲ, ಹೋಗ್ತಾ ಇದ್ವು, ನೋಡ್ತಿವು, ನಿನ್ ತಾಯಿಗೇನೋ ವರ ಕೊಡ್ಬೇಕಂತೆ ನಿನಗೆ ಕೇಳಯ್ಯ. ಕಣ್ಣಲ್ಲಿ ನೀರು ಬಂತಂತೆ. ಅಮ್ಮ, ನಾರಾಯಣನ ನಾಮಸ್ಮರಣೆ ಮಾಡಿ 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 ನನ್ನ ಮನಸ್ಸು ಬತ್ತಿ ಹೋಗಿದೆ, ಯಾವ ಬಯಕೆಗಳು ಇಲ್ಲ. ಏನು ಕೇಳಿ ತಾಯಿ, ಬಂದಿದ್ದೀಯಾ? ಏನು ಅದ್ಕೋಬೇಡಮ್ಮ, ಏನು ಇಲ್ಲ ಅಂತಾರೆ. ಅದಕ್ಕೆ ತಾಯಿ ನಕ್ಕು ಹೇಳ್ತಾರೆ, ಹೌದು ನೀವು ಹೇಳಿದ್ದು ಸತ್ಯ, ನಾರಾಯಣ ನಾಮಸ್ಮರಣೆ ಎಂಥದ್ದು ಅಂತ ನಾನು ನೋಡ್ತಾ ಇದ್ದೇನೆ. ಸರಿ, ನೀನು ಕಲ್ಪಾಂತ ಆಯುಷ್ಯ ಬರಲು, ಪುರಾಣ ಪ್ರವರ್ತಕನಾಗು, ನಿನ್ನ ನೆನೆದವರಿಗೆ ಆಯುಷ್ಯ ಬೆಳೆಯಲಿ ಅಂದ್ರು. ಆಯುಷ್ಯ ಬೆಳೆಯೋದು ಅಂದ್ರೆ ನಮ್ ಡೌಟ್ ಬರುತ್ತಲ್ಲಿ, ನಮ್ಮ ಆಯುಷ್ಯ ಫಿಕ್ಸ್ಡ್ ಅಲ್ಲ, ಹೇಗ್ ಬೆಳೆಯುತ್ತೆ ಅಂತ ಅಲ್ಲಿ ಬರುತ್ತಲ್ವ. ಅಪಮೃತ್ಯು ಬಂದದ್ದು ಹೋಗಿಬಿಡುತ್ತೆ, ಅದು ಆಯುಷ್ಯ ಬೆಳೆಯೋದು ಅಂದರೆ. ಎರಡನೇದು, ಆಯುಷ್ಯ ಬೆಳೆಯೋದು ಒಂದು ಅರ್ಥ ಏನು? ನಮಗೇನು 100 ವರ್ಷ ಆಯುಷ್ಯ ಇದೆ, ಅದು ಆಯುಷ್ಯ ಅಂತ ಕರಿಬೇಕಾ ಅಂತ ಕ್ವಶನ್ ಕೇಳ್ತಾರೆ. ದೇವರ ನೆನೆಯಿಂದ ಬದುಕಿದ ಕ್ಷಣವೇ ಆಯುಷ್ಯ ಕರೀಬೇಕು, ಮಿಕ್ಕದ್ದೆಲ್ಲ ವೇಸ್ಟ್. ಅವರನ್ನ ನೆನೆದ್ರೆ ಪ್ರತಿ ಕ್ಷಣ ನಮ್ಮ ಜೀವನ ದೇವರನ್ನೇ ನೆನೆಯುವಂತಾಗಿ ಆಯುಷ್ಯ ಸಾರ್ಥಕ ಆಗುತ್ತೆ. ಇಲ್ಲದಿದ್ದರೆ 100 ವರ್ಷ ಬದುಕಿದ್ರು ಕೂಡ ಮೇಲೆ ಏನ್ ಹೇಳ್ತಾರೆ, ಇವ 3 ದಿವಸ ಬದುಕಿದ ಅಂತ ಹೇಳ್ತಾರೆ. ಯಾಕೆ ಅಲ್ರಿ, ನಾ 100 ವರ್ಷ ಬದುಕಿದೆ. ಅಲ್ಲ, ನೀನ್ ದೇವರನ್ನ ನೆನೆದದ್ದು 3 ದಿವಸ 100 ವರ್ಷದಲ್ಲಿ, ಅಂದ್ರೆ ನೀನು ಬದುಕಿದ್ದೇ 3 ದಿವಸ ಅಂತ ಲೆಕ್ಕ ಅಂತಾರೆ. ಅಂತ ಬದುಕಷ್ಟೂ ನನಗೆ ಬರಬೇಕಾದರೆ ಅವರನ್ನ ನೆನೆದರೆ ಆಗುತ್ತೆ ಎಂಬುದನ್ನು ತಿಳಿದ್ರು. ಅಂತ ತಾಕತ್ತು ಮಾರ್ಕಂಡೇರಿ ಕೊಟ್ಟವರು ಯಾರಯ್ಯ? ಅವರು ಶಿವಮೂರ್ತಿ ಅಲ್ವಾ? ಅವನು ಯಾರು? ಇವನೇ ಅಲ್ಲ ಅಂತ ಕರೆಸ್ತಾರೆ. ಮಾರ್ಕಂಡೇಯದಲ್ಲಿ ನಿಂತು ಅಂಥ ತಾಕತ್ತು ಕೊಟ್ಟವನು ಯಾರು? ನಮ್ಮ ಸ್ವಾಮಿಯೇ ಅಲ್ಲ? ಅವನನ್ನ ಸ್ಮರಣೆ ಹೇಳಿ ಕೊನೆಗೆ ಹೇಳ. ಇಷ್ಟೆಲ್ಲ ಒಬ್ಬೊಬ್ಬರಲ್ಲಿ ನಿಂತು ವಿಚಿತ್ರವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಅನೇಕ ಸಂಖ್ಯೈ ಶತಕೋಟಿ ರೂಪೈ ವಿಹಾರ ಕರ್ತೃ ಪ್ರದಾತ್ರೆ ಹರೆಯೇ ನಮಸ್ತು ಅಂತ ನಮಸ್ಕಾರ ಮಾಡ್ತಾರೆ. ಅರಣ್ಯಕಾಚಾರರು ಅದೇ ಬರ್ತಾರೆ. 10 ಅವತಾರ ಯಾರು ಜನಗಳು ಒಂದು ಏನೇನು ಬಂದು ಎಲ್ಲರ ಆಕಾರದಲ್ಲಿ ಅವರವರ ಆಕಾರವನ್ನು ಸಾಧನೆ ಅಳವಡಿಸತಕ್ಕಂತೆ ಮಾಡಿಸಿ ಕೊನೆಗೆ ನೀನೇ ಧಾರ ಮಾಡಿದ್ಯಲ್ಲಪ್ಪ, ಎಲ್ಲರೊಳಗೆ ಏನಿದೆ ಅದು ಅದೇ ಅಲ್ಲ. ಅದಕ್ಕೆ ಸುರಕೃಷ್ಣಿ ಅಂತ ನರಸಿಂಹ ಅವನೇ ಇದ್ದಾನಲ್ಲ, ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಕೊನೆಗೆ ಬಿಂಬ ಮೂರ್ತಿಗೆ ನಮಸ್ಕಾರ ಮಾಡಿ ಮುಗಿಸ್ತಿದ್ದಾರೆ. ಎಂಬಲ್ಲಿಗೆ ಭಾಗವತವನ್ನ ಚೂರು ಹೇಳಿ ಮುಗಿಸಿದ್ದಾಯ್ತು. 15 ಕಾಲ ಹೆಚ್ಚು ಹೇಳಿಕ್ಕಾಗ್ಲಿಲ್ಲ, ಆಗಲ್ಲ ರೋಟಪದಿಯಲ್ಲಿ. ಅದು 15 ಗಂಟೆ ಕಾಲ ಇದು. ರೋಟಪದಿ ಹೇಳೋ ಕ್ರಮ ಹೇಗೆ ಅಂದರೆ, ಬೆಳಿಗ್ಗೆ 6ಕ್ಕೆ ಶುರು ಮಾಡಿದರೆ 12ಕ್ಕೆ ಮುಗಿಸಬೇಕು, ಮತ್ತು ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿ ಚೂರು ವಿಶ್ರಾಂತಿ ಕೊಟ್ಟು 2ಕ್ಕೆ ಶುರು ಮಾಡ್ತಾರೆ. ಚೂರು 3ಕ್ಕೆ ಶುರು ಮಾಡಿದರೆ 8 ಗಂಟೆವರೆಗೂ ಮಾಡಬೇಕು ರಾತ್ರಿ, ಆಗ ಎಲ್ಲರಿಗೂ ಊಟ, ಮಧ್ಯಾಹ್ನ ಫಲಾತ್ರ. ಯಾಕೆ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಚೂರು ಫಲಹಾರ. ಫಲಹಾರದ ಲಕ್ಷಣ ಏನು ಗೊತ್ತು? ಊಟದಷ್ಟು ಮಾಡಬಾರದು. ಊಟ ಎಷ್ಟು ಮಾಡುತ್ತೀವೋ ಊಟದಲ್ಲಿ ಕಾಲು ಭಾಗ ಮಾಡಿದ್ರೆ ಅದು ಫಲಹಾರ ಅಂತ ಕರೀತಾರೆ. ಆ ಕಾಲು ಭಾಗ ಮಾಡಿ ಹಸುವೆಯಿಂದ ಹಾಗೆ ಕೂತಿದ್ರೆ ಕೇಳಿ ರಾತ್ರಿ ಮಿಕ್ಕ ಮೂರು ಭಾಗ ಊಟ ಸರಿ ಸಿಗುತ್ತೆ. ಆ ರೀತಿಯಾಗಿ 15 ದಿವಸ ಹೇಳಿದರೆ ಹೇಳಿದವರಿಗೆ ಚೂರು ಹೇಳಿದ್ವಿ ಎಂದು ತೃಪ್ತಿ ಬರುತ್ತಂತೆ. ದಿನಕ್ಕೆ 1 ಗಂಟೆ ಪ್ರಕಾರ ಹೇಳಿದರೆ ಆದರೂ ಕೂಡ ನಮಗೇನು ಬೇಕೋ, ಕಥೆ ಅಲ್ಲದೆ ಕಥೆಯೂ ಬಂತು ಆದರೆ ನಮಗೇನ್ ಬೇಕು, ಪ್ರಮೇಯ ಭಾಗ ಬಿಂಬನನ್ನ ಸರ್ವತ್ರ ನೋಡುವುದೇ ಭಾಗವತ ಅಂತ ಆದರೆ ಅದನ್ನ ಚೂರು 15 ದಿವಸ ಮಾಡಿದ್ದಾಯ್ತು. ಭಗವಂತ ಇದರಿಂದ ಪ್ರೀತನಾಗಲಿ. ಯಾಕಂದ್ರೆ ನೀವೆಲ್ಲ ಅದರಲ್ಲಿ ನಮ್ಮ ಇಬ್ಬರು ದಂಪತಿಗಳು ವಿಶೇಷವಾಗಿ ಜ್ಞಾನ ಕಾರ್ಯ ಎಷ್ಟು 1 ವರ್ಷ ಆಯ್ತಾ, 1.5 ವರ್ಷ, ಒಂದೂವರೆ ವರ್ಷದಿಂದ ಸತತವಾಗಿ ಇಲ್ಲಿ ಜ್ಞಾನ ಕಾರ್ಯ ಭಗವಂತ ಹೊರಗೆ ಮಾಡಿಸ್ತಾ ಇದ್ದಾನೆ. ಅವರಲ್ಲಿ ಪ್ರೀತನಾಗಿದ್ದ ಹಾಗೆ ನೀವೆಲ್ಲರೂ ಕೂಡ ಅವರಿಗೆ ನೀವೆಲ್ಲ ಇಲ್ಲದೆ ಅವರಿಬ್ಬರು ನೋಡಿದ್ರೆ ಏನು ಚೆನ್ನಾಗಿದೆ ಲೋಕನಕ್ಕೆ. ಪಾಪ ಅವ್ರು ನಿದ್ದೆ ಮಾಡ್ತಾರೆ, ನಾನು ನಿದ್ದೆ ಮಾಡ್ತೇನೆ. ಹಾಗ ನೀವೆಲ್ಲ ಬಂದಿರಬೇಕು, ನೀವಿದ್ದಕ್ಕೆ ಅವ್ರು ನಿದ್ದೆ ಮಾಡಲ್ಲ, ನಾನು ನಿದ್ದೆ ಮಾಡಲ್ಲ. ಆದ್ರಿಂದ ಎಲ್ಲರೂ ಸೇಲ ಶ್ರದ್ಧೆಯನ್ನ ಕೇಳಿದ್ದೀರ, ಒಳ್ಳೆ ಶ್ರೋತೃವರ್ಗ, ಸಂತೋಷ ಆಗುತ್ತೆ. ಅದರಿಂದ ಇಲ್ಲದಿದ್ರೆ ನನ್ನ ಪುರಾಣ ಕೇಳಬೇಕಾದ್ರೆ ಸ್ವಲ್ಪ ತಾಕತ್ ಇರಬೇಕು. ಮಾಮೂಲಾದ್ರೆ ಇವ್ರು ಪುರಾಣ ಬೇಡ ಇವ್ರು ಬೇಡ ಅಂತ ಹೊರಟು ಹೋಗ್ತಾರೆ. ಪಾಪ ಒಬ್ಬರು ಕಡೆ ಕಾಣಿಸಿ ಹೇಳಿದ್ರು, ಷೋಡಶಿ ಕೇಳಿದ ಮೇಲೆ ಒಬ್ಬರು ವ್ಯಕ್ತಿ ಕೇಳಿ ಕಾಣಿಸಿ ಹೇಳಿದ್ರು ಯಾಕೆ ಬರ್ತಾ ಇಲ್ಲ ಮಾಡಲಿಲ್ಲ ಬಟ್ಟ ಹೇಳಿದ್ರು. ಸಂತೋಷ ಆಯ್ತು ನನಗೆ ಇದ್ದದ್ದು ಹೇಳಿ ಸಂತೋಷ ಆಯ್ತು. ಲೈಫ್ ಚಾಕ್ ಮಾಡ್ಕೋಬೇಕು ಅಂತ ಬರ್ಲಿಲ್ಲ ಅಂತ. ಹಾಗಾದ್ರೆ ನೀವೆಲ್ಲ ಬಂದು ಕೂತು ಕೇಳಿದ್ದೀರ ಅಂದ್ರೆ ಭಗವಂತ ವಿಶೇಷವಾಗಿ ಅರಣ್ಯಕಾಚಾರ ಅನುಗ್ರಹ ಇದೆ, ಅವ್ರ ಗ್ರಂಥಕ್ಕಾದ್ರೆ ಸಾಮಾನ್ಯ ಆಗಲ್ಲ. ಅಂತಾಗಿ ಭಗವಂತ ಇವರಿಗೂ ನಿಮಗೂ ಜ್ಞಾನ ಶಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳನ್ನ ವಿಶೇಷ ಅನುಷ್ಠಾನ ಮಾಡುವ ಭಾಗ್ಯ ನಿಮಗೂ ಕೊಟ್ಟು ಅದರ ಮೂಲಕ ನನಗೂ ಕೊಡಲಿ ಅಂತ ಅದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ನಮ್ಮ
1 ವರ್ಷ ಪ್ರಸ್ತುತ.